ಯುಕ್ತಿ ಅಂದ್ರೆ ಮಾತು, ಸದುಕ್ತಿ ಅಂದ್ರೆ ಒಳ್ಳೆಯ ಯುಕ್ತಿಗಳು ಅಂತ ಇನ್ನೊಂದು ಅರ್ಥ. ಮೊದಲೇ ಅರ್ಥಕ್ಕೂ ದೃಷ್ಟಾಂತ ಕೊಡ್ತಾರೆ. ಸದುಕ್ತಿಭಿ ಸಾಧಯಿಷ್ಯಾಮಿ ಅಂತ ಹೇಳಿದ್ರಲ್ಲ, ಆ ಸದುಕ್ತಿಗಳು ಯಾವುವು, ಸದಾಗಮಗಳು ಯಾವುದು ಅಂತ ಕೇಳಿದರೆ ಲಿಸ್ಟ್ ಕೊಡ್ತಾ ಇದ್ದಾರೆ. ಈಗ ನೆನ್ಪಿಟ್ಕೊಂಡಿರ್ಬೇಕು, ಇವೆಷ್ಟು ಪಠ್ಯಪುಸ್ತಕ ಅದಕ್ಕೆ ಅನೌನ್ಸ್ ಮಾಡಬೇಕು, ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಈಗ ಇದನ್ನು ಓದಬೇಕು, ಯಾವುದೋ ಓದೇ ಅಲ್ಲಿ ಏನೋ ಉತ್ತರ ಬರಲಿಲ್ಲ ಅಂದ್ರೆ ಉಪಯೋಗ ಇಲ್ಲ. ಅದರಿಂದ ಟೆಕ್ಸ್ಟ್ ಬುಕ್ಕೇ ಓದಿದೆ, ಬೇರೆ ಓದಿದ್ರೆ ಏನು ಪ್ರಯೋಜನ? ಋಗಾದ್ಯ ಭಾರತಂಚವ ಪಂಚರಾತ್ರಮಥಾಖಿಲಂ ಮೂಲರಾಮಾಯಣಂಚವ ಪುರಾಣಂಚ ಏತದಾತ್ಮಕಂ ಏಚಾನುಯಾಯಿನಃ ತು ಯೇಷಾಂ ಸರ್ವೇತೇಚ ಸದಾಗಮಃ ದುರಾಗಮಃ ತದನ್ನೇಯೇ ತೈಹಿ ನಜ್ಞೇಯೋ ಜನಾರ್ದನಃ ಜ್ಞೇಯಃ ಏತೈಹಿ ಸದಾಯುಕ್ತೈಹಿ ಭಕ್ತಿಮದ್ಭಿಹಿ ಸುನಿಶ್ಚಿತೈಹಿ ನಚ ಕೇವಲತರ್ಕೇಣ ನಾಕ್ಷಜೇನ ನಕೇನಚಿತ್ ಕೇವಲಾಗಮ ವಿಜ್ಞೇಯೋ ಭಕ್ತೈರೇವ ನಚಾನ್ಯಥಾ ಇತಿ ಬ್ರಹ್ಮಾಂಡೇ. ಆಚಾರ ಅಭ್ಯಾಸ ಕೊಟೇಶನ್ ಕೊಟ್ಟೆ ಮಾತಾಡೋದು, ಆಧಾರವನ್ನು ಕೊಟ್ಟು. ಯಾವುದು ಸದುಕ್ತಿಗಳು ಅಂದರೆ ಋಗಾದ್ಯಾಹ ಋಗಾದ್ಯಾಹ, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ಆದಿ ಶಬ್ದದಿಂದ ಋಕ್ ಆದಿ ಒಟ್ಟು ನಾಲ್ಕು ವೇದಗಳಾಯಿತು. ಭಾರತಂ ಅಂದರೆ ಮಹಾಭಾರತಂ, ಚೈವ ಹಾಗೇನೆ ಪಂಚರಾತ್ರಂ ಅಥ ಅಖಿಲಂ, ಅದೇ ರೀತಿ ಪಂಚರಾತ್ರ ನಾಲ್ಕು ವೇದಗಳು, ಭಾರತ ಮತ್ತು ಪಂಚರಾತ್ರ ಎಷ್ಟಾಯ್ತು ಅಲ್ಲಿಗೆ ಆರು. ಮೂಲರಾಮಾಯಣಂಚ ಮತ್ತು ಮೂಲರಾಮಾಯಣ ಇಷ್ಟು ಕೂಡ ಏನಿವು, ಸದಾಗಮಗಳು. ಅಥ ಅಖಿಲಂ ಇವೆಲ್ಲ ಅಖಿಲಂ, ಋಗಾದ್ಯ ಎಲ್ಲ ವೇದಗಳು ಪ್ರಮಾಣ, ಎಲ್ಲ ಮಹಾಭಾರತ ಪ್ರಮಾಣ, ಎಲ್ಲ ಪಂಚರಾತ್ರ ಪ್ರಮಾಣ, ಎಲ್ಲ ಮೂಲರಾಮಾಯಣ ಪ್ರಮಾಣ. ಆದರೆ ಮುಂದೆ ಪುರಾಣಂಚ ಏತದಾತ್ಮಕಂ, ಎಲ್ಲ ಪುರಾಣ ಪ್ರಮಾಣ ಅಲ್ಲ, ಯಾವುದು ಏತದಾತ್ಮಕಂ, ಇದಕ್ಕೆ ಅನುಗುಣವಾಗಿದ್ದಾಗ ಮಾತ್ರ ಅದು ಪ್ರಮಾಣ, ಇಲ್ಲದೆ ಹೋದ್ರೆ ಇಲ್ಲ. ಅದನ್ನೇ ಸ್ಪಷ್ಟ ಮಾಡ್ತಾರೆ. ಏಚ ಅನುಯಾಯಿನಸ್ತು ಯೇಷಾಂ ಸರ್ವೇತೇಜ ಸದಾಗಮಃ. ಏಚ ಅನುಯಾಯಿನಃ, ಈ ಏಳಕ್ಕೆ ಪ್ಲಸ್ ಪುರಾಣಗಳಿಗೆ ಯಾವುದು ಅನುಗುಣವಾಗಿದೆಯೋ ಸರ್ವೇತೇಜ ಸದಾಗಮ, ಅವೆಲ್ಲವೋ ಏನವೋ ಅವೆಲ್ಲ ಸದಾಗಮಗಳೇ. ಅರ್ಥ ಆಯ್ತಾ? ವೇದಾದಿಗಳೇ ಏಳಕ್ಕೆ, ಅನಂತರ ಅವಕ್ಕನುಕೂಲವಾದ ಪುರಾಣಗಳು, ಇಷ್ಟಕ್ಕೆ ಅನುಕೂಲವಾದ ಯಾವುದೇ ಮಾತಿದ್ರು ಕೂಡ ಅದೇನದು ಸದಾಗಮ ಅಂತಾನೇ ಕರೀತಾರೆ. ಈ ಹರಿದಾಸ ಸಾಹಿತ್ಯ ಸದಾಗಮ ಹೌದೋ ಅಲ್ಲೋ? ಹೌದು. ಯಾತಕ್ಕೆ ಇದಕ್ಕೆ ಅನುಕೂಲವಾಗಿರೋದಿಲ್ಲ, ಇಲ್ಲಿ ಭಾಷೆ ಹೇಳಲೇ ಇಲ್ಲ, ಲ್ಯಾಂಗ್ವೇಜ್ ಹೇಳಲಿಲ್ಲ, ಇದಕ್ಕೆ ಅನುಕೂಲವಾಗಿದ್ದರೆ ಆಗಿರುತ್ತೆ. ಅರ್ಥ ಯಾವುದಾಗಿ ಭಾಷೆ ಯಾವುದಾಗಿದ್ದರೂ ಕೂಡ ಅದೇನಿರಬೇಕು, ವಿಷಯ ಇದಾಗಿರಬೇಕು. ವಿಷಯ ಇದಕ್ಕೆ ಅನುಗುಣವಾಗಿದ್ದರೆ ಅದೇನಂತ ಕರಿಬೇಕು ನಾವು? ಅದನ್ನು ಅಸದಾಗಮ ಅಂತ ಕರೀಲೇಬೇಕು. ತೈರ್ನ ಏನೋ ಯಾರೇ ಬೆಳಿಬೋದು, ಇದು ಅನುಕೂಲವಾಗಿದ್ದರೆ ಆಗೋಯ್ತು. ಈಗ ಇದಕ್ಕೆ ಅನುಕೂಲವಾಗಿದ್ದರೆ ಪರೋಕ್ಷ ಜ್ಞಾನಿ ಬರೆದ ಆಯ್ತು, ಅಪರೋಕ್ಷ ಜ್ಞಾನಿ ಬರೆದ್ರೆ ಆಯ್ತು. ಅಪರೋಕ್ಷ ಜ್ಞಾನಿಗಳೇ ಬರೆದ್ರೂ ಕೂಡ ಅನುಕೂಲ ಇಲ್ಲದವ್ರು ಏನರ್ಥ? ರುದ್ರದೇವರ ಅಪರೋಕ್ಷ ಜ್ಞಾನಿಗಳಲ್ಲ, ಮಹಾಪುರೋಕ್ಷ ಜ್ಞಾನಿಗಳು ಪಾಶುಪತಾಗಮ ಬರೆದ್ರು, ಏನಾಯ್ತದ? ವಿರುದ್ಧ ಆಯ್ತು, ಅದರಿಂದ ಗ್ರಾಹ್ಯ ಆಗಲಿಲ್ಲ. ಸೊ ಅಪರೋಕ್ಷ ಜ್ಞಾನಿಗಳು ಹೌದೋ ಅಲ್ಲೋ ಪ್ರಶ್ನೆ ಅಲ್ಲ, ಏನಾಗಿರ್ಬೇಕದು? ಸಬ್ಜೆಕ್ಟ್ ಕರೆಕ್ಟ್ ಇರಬೇಕಷ್ಟೇ, ಇಲ್ಲದೆ ಹೋದ್ರೆ ಇಲ್ಲ. ಇದರ್ಥ ಅವರು ಅಪರೋಕ್ಷ ಜ್ಞಾನಿಗಳು ಆ ರೀತಿ ಬೇರೆ ರೀತಿ ಬರೆದ್ರೆ ಅದು ಏನೋ ಕಾರಣ ಇರುತ್ತೆ ಅಂತ ಅರ್ಥ. ಅವ್ರಿಗೆ ಜ್ಞಾನ ಇಲ್ಲ ಅಂತ ಅರ್ಥ ಅಲ್ಲ, ಏನೋ ಕಾರಣ ಇರುತ್ತೆ ಅಂತ ಅರ್ಥನೇ ಹೊರತು ಅದನ್ನು ಒಪ್ಪಬೇಕಾಗಿಲ್ಲ ನಾವು. ದುರಾಗಮಃ ತದನ್ನೇಯೇ ತೈರ್ನಜ್ಞೇಯೋ ಜನಾರ್ದನಃ, ಬೇಷ್ಟು ಪರೀಕ್ಷೆ ಮಾಡಲಿಕ್ಕೆ ಅಂತ ಹೇಳಿಬಿಡ್ತಾರೆ, ನಾಲ್ಕಾಗ್ರೆ 36 ಅಂದ್ ಬಿಡ್ತಾರೆ. ತಕ್ಷಣ ಏನೋ ಹುಡುಗ ತಲೆ ಹಾಕ್ಬಿಟ್ರೆ ಹೋಯ್ತು ಅಲ್ಲಿಗೆ, ಏ ಅದೇಗಾಗ ಸನಿವೆ ಹೇಳಿದ್ರಲ್ಲ ಆಗಲ್ಲ ಅಂತ ಹೇಳ್ತಾರೆ. ಆ ಥರ ಹೇಳಿದ್ರು ಯಾತಕ್ಕಾಗಿ ಹೇಳಿದರು? ಪರೀಕ್ಷೆ ಮಾಡಲಿಕ್ಕೆ ಯಾತಕ್ಕೆ ಹೇಳಿದರು ಅಂತೇಳಿ. ಸ್ವಲ್ಪ ಸದಾಗಮಗಳನ್ನ ಸದಾಗಮಗಳು ಬಂದಿರೋ ವಿಚಾರನ ಜ್ಞಾನಿಗಳು ಉಪದೇಶ ಮಾಡಬೇಕಾದ್ರೆ ಯಾವುದೋ ಒಂದು ರೀತಿ ಕನ್ಫ್ಯೂಷನ್ ಆಗಿ ಯಾತಕ್ಕೆ ಹೇಳ್ತಾರೆ ಅಂದರೆ ಇದು ಗೊತ್ತಾಗುತ್ತೆ ಅಲ್ಲೋ ನೋಡೋಣ ಅಂತ ಹಾಕ್ತಾರೆ. ಅದು ಪರೀಕ್ಷೆ ಮಾಡೋ ಒಂದು ಕ್ರಮ ಅದು. ಅದಕ್ಕೇನೆ ಜ್ಞಾನ ಅದರಿಂದ ಜ್ಞಾನ ಗಟ್ಟಿಯಾಗುತ್ತೆ ಇನ್ನೂ ಕೂಡ. ಪರೀಕ್ಷೆ ಮಾಡಿದಷ್ಟು ಹೇಗೆ ಜ್ಞಾನ ಸ್ಫುಟ ಆಗುತ್ತೆ ಹಾಗಾಗೋದ್ರಿಂದ ಅದೊಂದು ಉದ್ದೇಶ. ಇನ್ನು ಅಯೋಗ್ಯರಿಗೆ ಮೌನ ಆಗಬೇಕು, ಮತ್ತೊಂದು ಉದ್ದೇಶ. ಸರ್ವೇ ತೇಜ ಸದಾಗಮಃ ದುರಾಗಮಃ ತದನ್ನೇಯೇ ತೈರ್ನಜ್ಞೇಯೋ ಜನಾರ್ದನಃ. ಇವಕ್ಕೆ ವಿರುದ್ಧವಾದ್ದೆಲ್ಲ ಏನು? ದುರಾಗಮಃ ಸದಾಗಮಕ್ಕೆ ಆಪೋಸಿಟ್ ಏನು? ಸಜ್ಜನ ದುರ್ಜನ, ಗೊತ್ತಾಯ್ತಾ? ಸಜ್ಜನ ದುರ್ಜನ, ಅದೇ ರೀತಿ ಸದಾಗಮ ದುರಾಗಮ ನೆನಪಿಟ್ಕೊಂಡ್ರೆ ಆಯ್ತು. ದುರಾಗಮಃ ತದನ್ನೇಯೇ ತೈರ್ನಜ್ಞೇಯೋ ಜನಾರ್ದನಃ. ಅದನ್ನ ಯಾತಕ್ಕೆ ಓದಬಾರದು ಅಂದರೆ ತೈಹಿ ಅವಗಡಿಂದ ಜನಾರ್ದನ ನಜ್ಞೇಯ, ಜನಾರ್ದನ ವಿಷಯ ತಿಳ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ವೇಸ್ಟ್ ಅದು. ಯಾವುದು ಪರೀಕ್ಷೆ ಬರೆದ್ರೆ ಓದಿ ಏನು ಉಪಯೋಗ ಅದರಿಂದ? ವೇಸ್ಟ್ ಆಫ್ ಟೈಮ್. ನಮಗೇನು ಬೇಕು? ಜನಾರ್ದನ ಜ್ಞಾನ ಬೇಕು. ಜನಾರ್ದನ ಅಂತ ಪದ ಸ್ವಾರಸ್ಯ ಉಪಯೋಗಿಸುತ್ತಾರೆ. ಜನಾರ್ದನ ಅಂತ ಯಾತಕ್ಕೆ ಉಪಯೋಗಿಸ್ತಾರೆ ಅಂದರೆ ನಜಾಯತೆ ಇತಿ ಜನಃ ಅರ್ಧ ಇತಿ ಸಂಸಾರಂ ಇತಿ ಅರ್ಧನಃ ಜನಶ್ಚ ಸೌವರ್ಧನಶ್ಚ ಜನಾರ್ದನ. ಸಂಸಾರ ನಾಶ ಮಾಡುವವನು ಅಂತ ಅರ್ಥ, ಮೋಕ್ಷ ಕೊಡುವವನು ಅಂತ ಅರ್ಥ. ಮೋಕ್ಷ ಕೊಡೋನ ಬಗ್ಗೆ ಗೊತ್ತಾಗದೆ ಹೋದ್ಮೇಲೆ ಓದಿ ಓನ್ ಉಪಯೋಗ ಅಂತ ಅರ್ಥ. ಸಂಸಾರೇಗಾಡ ನಮಗೆ ಯಾರು ಬೇಕು, ಯಾರು ಜ್ಞಾನ ಬೇಕೀಗ? ಸಂಸಾರದ ಬಿಡುಗಡೆ ಮಾಡುವವನ ಜ್ಞಾನ ಬೇಕು. ದುರಾಗಮಗಳಿಂದ ಏನು ಜ್ಞಾನ ಬರೋದಿಲ್ಲ? ಅಂತ ಜ್ಞಾನ ಬರೋದಿಲ್ಲ. ಆದ್ದರಿಂದ ಏನು ಮಾಡಬೇಕು, ಅದನ್ನು ಓದ್ಲಿಕ್ಕೆ ಹೋಗಬಾರ್ದು. ಅದಕ್ಕೆ ಈ ಚರಾತನ ಅನ್ನೋ ಪದ ಹೇತುಗರ್ಭವಾದ ಪದ. ಅವರು ಬಡವ, ದುಡ್ಡು ಕೇಳಬೇಡ ಅಂದರೆ ತಕ್ಷಣ ಉತ್ತರ ಇದೆ ಅದರೊಳಗೆ. ಯಾಕೆ ದುಡ್ಡು ಕೇಳಬಾರ್ದು? ಅವ್ನು ಬಡವ, ಕೇಳಿ ಉಪಯೋಗ ಇಲ್ಲ ಅಂತ ಅರ್ಥ. ಶ್ರೀಮಂತ ದುಡ್ಡು ಕೇಳು ನೋಡಿ ಭಾರಿ ದೊಡ್ಡ ಕೂಡ ಅಂತೇಳಿ ಏನರ್ಥ ಕೇಳು ಅಂತಾರ್ಥ. ಜನಾರ್ದನ ಭಾರಿ ದೊಡ್ಡ ಕೂಡ ಆಯ್ತಕ್ಕೆ ಎಲ್ಲರ ಸಂಸಾರವನ್ನು ನಾಶ ಮಾಡ್ತಾರೆ. ಆದ್ದರಿಂದಾಗಿ ಜನಾರ್ದನ ಜ್ಞಾನ ಬರದೆ ಹೋದ್ಮೇಲೆ ಏನು ಮಾಡಬೇಕು, ಅದನ್ನು ಬಿಟ್ಟು ಬಿಡಬೇಕು. ಉಪಯೋಗ ಇಲ್ಲ, ದುರಾಗಮಗಳೇ ಜನಾರ್ದನ ಜ್ಞಾನ ಬರೋದಿಲ್ಲ. ಹಾಂ, ಏನು ಹೇಳಿಲ್ಲ? ಯಾವುದಕ್ಕೆ, ಎಲ್ಲಿದೆ ದುರಾಗಮದಲ್ಲಿ? ಅದಕ್ಕೆ ಯಾಕೆ ಒಪ್ಪಲಿಲ್ಲ ಗೊತ್ತಾ ನಾವು? ಉದಾಹರಣೆಗೆ ಶಂಕರ ಭಾಷ್ಯಾದಿಗಳಲ್ಲಿ ಕೆಲವು ವಿಷಯ ಸರಿ ಇರ್ಬೋದು ಅಂತ ತಿಳ್ಕೊಬೋದು. ಅದನ್ನ ಯಾತನ ಕೌಂಟ್ ಮಾಡೋದಿಲ್ಲ. ಜಗನ್ನಾಥಾಸ ಹೇಳ್ತಾರೆ, ಪತಿತನ ಕಪಾಲದೊಳು ಭಾಗೀರಥೆಯ ಜಲ ವಿರೆ ಪೇಯವೆನಿಪದೆ. ಭಾಗೀರಥೆಯ ಜಲ ಕರೆಕ್ಟೇನೆ, ಬಟ್ ಇರೋದೆಲ್ಲಿ ಅದು? ಸೊ ಜಲ ಮಾತ್ರ ತಗೋಬೋದಾ? ಇಲ್ಲ. ಏನಾಗಿದೆ, ಜಲ ಕೂಡ ಈಗ ಮೈಲಿಗೆ ಆಗಿದೆ. ಆದ್ದರಿಂದ ಒಳ್ಳೆ ಮಾತುಗಳಿದ್ರು ಕೂಡ ಯಾರ ಬಾಯಲ್ಲಿ ಬಂತದು? ಅನಧಿಕೃತ ವ್ಯಕ್ತಿಯ ಬಾಯಲ್ಲಿ ಬಂದಾಗ ಏನಾಯ್ತು? ಅದಕ್ಕೆ ಬೆಲೆ ಇಲ್ಲ. ಆದ್ದರಿಂದ ಅದನ್ನು ತಗೊಳ್ಳೋ ಪ್ರಶ್ನೆ ಬರಲಿಲ್ಲ. ಆಗ ಅದನ್ನು ಖಂಡನೆ ಮಾಡೋದಿಲ್ಲ ಅಷ್ಟೇ ಹೊರತು, ಭಾಗೀರಥದಲ್ಲ ಭಾಗೀರಥದಲ್ಲ ಆದರೂ ಕೂಡ ಗ್ರಾಹ್ಯ ಅಲ್ಲ. ಆದ್ದರಿಂದ ಅಲ್ಲಿ ಬಂದ ವಿಚಾರ ತಗೋಬೇಕು ಅಂತ ಕಾರಣ ಇಲ್ಲ. ಯಾತಕ್ಕೆ ಹೇಳಿದ್ರು ಅದನ್ನು? ಯಾವುದಕ್ಕೆ ಹೇಳಿದರು? ಯೋಗ್ಯರು ಬರೆದ ವಿಚಾರದಲ್ಲಿ ಅಷ್ಟೇ ಇದೆ. ಯೋಗ್ಯರು ಬರೆದ ವಿಚಾರದಲ್ಲಿ ತಗೋಬೇಕು. ಅಯೋಗ್ಯರು ಬರೆದ ವಿಚಾರ ಏನಾಗಿರುತ್ತದೋ ಆ ಗುಂಪು ಸೇರ್ಕೊಂಡೋಗ್ತೀವಿ. ಹಾಗಿದ್ರೆ ನೀವು ಹೇಳ್ತೀರಿ, ಈರುಳ್ಳಿ ಮತ್ತು ಬೇಳೆ ಸಾರು ಹಾಕಿದಾಗ ಈರುಳ್ಳಿ ಆರಿಸ್ತಿರ್ಲಕ್ಕೆ ಬರುತ್ತಾ? ಹಿಂದೆ ಬರುತ್ತೆ, ಬರೋದಿಲ್ಲ. ಈಗ ಅನುಯಾಯನಾದ್ರೆ ಬರೋದಿಲ್ಲ. ಯಾವಾಗದು? ವಿರೋಧಾಭಾವೇ ಸತಿ ಅನುಯಾಯಿನ. ಗೊತ್ತಾಯ್ತು, ವಿರೋಧ ಇಲ್ಲದೆ ಹೊರ ಅನುಯಾಯಿಗಳಾದ್ರೆ ಮಾತ್ರ ತಗೋಬೇಕೆ ಹೊರತು ವಿರೋಧ ಇದ್ದ ತಗೋಬಾರ್ದು. ವಿರೋಧ ಏನಾಗುತ್ತದ? ಶೈವ ಪುರಾಣ ಯಾರು ಬರೆದಿರೋದದು? ಯಾರು ಬರೆದಿರೋದು? ವೇದವ್ಯಾಸರು ಬರೆದಿರೋದು. ಗೊತ್ತಾಯ್ತಾ? ವೇದವ್ಯಾಸರು ಬರೆದಿದ್ರೊಳಗೆ ಅದು ಗ್ರಾಹ್ಯ, ಅಗ್ರಾಹ್ಯ ಮಾತ್ರ ಬೇರೆ ಬಿಡ್ತೀವಿ ನಾವು. ಅರ್ಥ ಆಯ್ತಾ? ಈಗ ಅಗ್ರಾಹ್ಯ ಮಾತ್ರ ಬಿಡ್ತೇವೆ. ಅದು ವ್ಯಕ್ತಿನೇ ಅಗ್ರಾಹ್ಯವಾದಾಗ ಅವ್ರು ಹೇಳಿದ್ರೆ ಎಲ್ಲ ಏನಾಗುತ್ತೆ? ಅದೀಗ ಮಾತು ಬಂದರೂ ಕೂಡ ನಾವು ಹೇಳಿ, ಉದಾಹರಣೆಗೆ ನಮ್ಮಲ್ಲೇ ಎಕ್ಸಾಂಪಲ್ ಇದೆ. ಈಗ ಎಷ್ಟೋ ಜನ ಬೇರೆ ವಿಷ್ಣು ಸರ್ವ ವಿಷ್ಣು ಸ್ತೋತ್ರ ಮಾಡಿದ್ದಾರೆ, ನಾವು ಹೇಳ್ತೀವಿ ಅದನ್ನೀಗ ಯಾಕೆ ಹೇಳೋದಿಲ್ಲ? ಸಿದ್ಧಿ ಬರೋದಿಲ್ಲ. ಅದು ಅಭ್ಯಾಸ, ನೀವು ಹೇಳೋ ಪ್ರಕಾರ ಅಭ್ಯಾಸ ಬಂದಿದ್ದರೆ ಹೇಳ್ಬೋದಾಗಿ. ಯಾರೇ ಬರೆದು ಹೇಳಬೇಕು ಅಂತ ಬರಲಿಲ್ಲ. ಸಿನಿಮಾ ಹಾಡು ಹೇಳೋಕೆ ಸಾಧ್ಯ ಇಲ್ಲ. ಸಿನಿಮಾ ಹಾಡಿನಿಂದ ಹಿಡಿದು ಅದು ವಿಷ್ಣು ಸರ್ವತೋತ್ತರ ಹೇಳಿರ್ಬೋದು, ಹೇಳೋದಿಲ್ಲ ಯಾತಕ್ಕೆ? ಹೇಳೋ ವ್ಯಕ್ತಿ ಇನ್ಕಾಂಪಿಟೆಂಟ್. ಆದರೆ ಇನ್ನೊಂದು ಸ್ತೋತ್ರ ಮತ್ತೆ ಬರುತ್ತೆ, ದುಡ್ಡು ಕೊಟ್ಟರೆ ಯಾವ್ದು ಬೇಕಾದ್ರೂ ಬೇಯಿಸಾನು. ಗೊತ್ತಾಯ್ತು, ಯಾವ್ದು ಎಷ್ಟು ದುಡ್ಡು ಕೊಡ್ತೀರಿ ಅಂದ್ಮೇಲೆ ಹಾಡೋರು ಎಷ್ಟು, ಯಾವ ದುಡ್ಡು ಕೊಟ್ಟರೆ ಯಾವ್ದು ಬೇಕಾದ್ರೂ ಹಾಡ್ದ, ಅದು ದೀಚೆ ಅಂತ ಕರೆಯೋದಿಲ್ಲ. ಅದ್ರ ಅದನ್ನು ಹಾಡೋದೇ ಇಲ್ಲ ಅಂತ ಹೇಳಿದ್ರು. ನಾನು ಖುಷಿಗೆ ಹೇಳ್ತೇನೆ, ನಿಮ್ಗೆ ಉಪಯೋಗ ಆಗುತ್ತೆ. ಅದೇ ಹೊಸ ವಿಷಯ, ಅದು ಹೊಸ ವಿಷಯ. ಏನು ಹೊಸ ವಿಷಯ ಅಂತ ಕೇಳಿದರೆ, ಈ ಅನುಕೂಲತ್ವ ಅನ್ನೋದು ಎರಡು ರೀತಿಯಾದದ್ದು. ಗೊತ್ತಾಯ್ತಾ? ಹಿಂದೆ ಹೇಳಿದೆ, ಪ್ರಮಾಣ ಬೇರೆ, ಉಪಾದೇಯ ಬೇರೆ. ಪ್ರಮಾಣ ಬೇರೆ, ಉಪಾದೇಯ ಬೇರೆ. ಪ್ರಮಾಣ ಅಂತ ಕರಿಬೇಕು ಅಂದರೆ ಕರಿಬೇಕು, ಉಪಾದೇಯ ಅಂತ ಕರಿಬಾರ್ದು. ಅರ್ಥ ಆಯ್ತಾ? ಈಗ ಅನಾರಂಭಣೀಯ ಅಂತ ಹೇಳಿಲ್ಲ ಹಾಗೆ. ಅರ್ಥ ಆಯ್ತಾ? ಉಪಾದೇಯ ಬೇರೆ, ಪ್ರಮಾಣ ಬೇರೆ. ಯಾವ ಗ್ರಂಥಲ್ಲಿದ್ದರೂ ಕೂಡ ಸತ್ಯ ವಿಷಯ ಏನಂತ ಕರಿಬೇಕು? ಅದನ್ನು ಪ್ರಮಾಣ ಅಂತ ಕರಿಬೇಕು. ಅದನ್ನು ಸ್ವೀಕಾರ ಮಾಡಬೇಕಾದ್ರೆ ಸ್ವೀಕಾರ ಮಾಡಬಾರ್ದು. ಅರ್ಥ ಆಯ್ತಾ? ಈಗ ಎರಡು ವ್ಯತ್ಯಾಸ ಹೇಳ್ಕೊಂಬಿಟ್ರೆ ಗೊತ್ತಾಗುತ್ತೆ. ಪ್ರಮಾಣ ಮತ್ತು ಉಪಾದೇಯ ಶಬ್ದಕ್ಕೆ ವ್ಯತ್ಯಾಸ ಇದೆ. ಉಪಾದೇಯತ್ವ ಅಂಬದೇನದು? ಪ್ರಮಾಣವಾಗಿತ್ತು ಪ್ಲಸ್ ಏನಾಗಿರುತ್ತೆ? ಗ್ರಾಹ್ಯವಾಗಿರುತ್ತೆ. ಆದರೆ ಪ್ರಮಾಣ ಅಂದರೆ ಸತ್ಯವಾಗಿರುತ್ತೆ ಅಷ್ಟೇ, ಗ್ರಾಹ್ಯ ಅಲ್ಲ. ಉದಾಹರಣೆಗೆ ಈ ಕಾಗೆಗೆ ಎಷ್ಟಲ್ಲಿದೆ ಕರೆಕ್ಟ್ ಎಲ್ಲ ಲೆಕ್ಕ ಹಿಡ್ಬಿಡ್ತಾರೆ. ಪ್ರಮಾಣ ಹೌದಲ್ಲದು? ಪ್ರಮಾಣ. ಬಟ್ ಓದ್ಬೇಕಾದ್ರೆ ಅವನು ಓದಬಾರ್ದು, ಯಾತಕ್ಕೆ? ನಮಗೆ ಪ್ರಯೋಜನ ಇದೆ. ಅರ್ಥ ಆಯ್ತು? ಪ್ರಯೋಜನವಿಲ್ಲದ್ದು ವಿಷ್ಣು ಸಹಸ್ರ ವಿಷ್ಣು ಸ್ತುತಿ ಅವರು ಬರೆದಾಗ ಪ್ರಯೋಜನ ಇಲ್ಲ, ಹೇಳ್ಬಿಟ್ಟು ಅವರಿಗೆ ಅದು ಹೇಳೋದಿಲ್ಲ. ವಿಷ್ಣು ಸರ್ವತೋತ್ತ ಸತ್ಯ, ಆದ್ರೆ ಅವನು ಹೇಳಿದ್ರಿಂದ ಏನು ಮಾಡಿಲ್ಲ, ಅದನ್ನು ಸ್ವೀಕಾರ ಮಾಡೋದಿಲ್ಲ. ಅದಕ್ಕೆ ಅದು ಅನುಪಾದೇಯ. ಅದು ಬ್ರಹ್ಮಪುರಾಣ ಹೇಳ್ತಾರೆ, ಪತ್ತು ಪುರಾಣದಲ್ಲಿ, ಅವೈಷ್ಣವೋಪದಿಷ್ಟೇನ ಮಂತ್ರೇಣನ ಪರಾಗತಿ. ಒಳ್ಳೆ ಮಂತ್ರನೆ ಉಪದೇಶ ಮಾಡೋದು ಯಾರು? ಅವೈಷ್ಣವ. ಉಪಯೋಗ ಬರೋದು ವೇಷ್ಟು ಅಂತ ಹೇಳ್ಬಿಡ್ತಾರೆ. ಇಲ್ಲಿ ಮಂತ್ರ ಪ್ರಮಾಣ, ಆದರೆ ಉಪಾದೇಯ ಯಾತಕ್ಕಾಗಲಿಲ್ಲ ಅಂದರೆ ಆ ಹೇಳಿದವನಿಗೇನಿಲ್ಲ, ವೈಷ್ಣವತ್ವನೇ ಇಲ್ಲ. ಅದರಿಂದ ಉಪಯೋಗ ಇಲ್ಲ, ಅದು ಆಸರಿ ಹೋಯ್ತಾಗ. ಸೊ ಉಪಾದೇಯ ಅದಕ್ಕೆ ಅರ್ಥ ಗೊತ್ತಾಗಿಬಿಟ್ರೆ ಆಚಾರ್ಯ ಹೇಳ್ತಾರೆ ಈಗ ತೈರ್ನ ಜ್ಞೇಯ ಜನಾರ್ದ ಅಂತ ಹೇಳಿದ್ರಿಂದ ಅನುಪಾದೇಯ ಗ್ರಂಥಗಳು ಅಂತ ಅರ್ಥ. ಪ್ರಾಮಾಣ್ಯ ಇದ್ರೂ ನಾವು ಗ್ರಾಹ್ಯವಾಗೋದಿಲ್ಲ. ಏನೋ ಅದೇನರ್ಥ? ಅದಕ್ಕೆ ಥಾಟ್ ಯಾವುದದು? ಉಪಾದೇಯವಾಗಿದ್ದಾಗ ಅದು ಪದ ಬರೀಬಾರ್ದು. ಬೇರೆಯವ್ರು ಯಾವ ವ್ಯತ್ಯಾಸ ಮಾಡೋಕ್ಕೆ ಹೋಗಲಿಲ್ಲ. ಆಚಾರ್ಯ ಹೇಳುತ್ತೆ, ಪ್ರಮಾಣ ಮತ್ತು ಉಪಾದೇಯ ಬೇರೆ ಮಾಡಿಬಿಡ್ತಾರೆ. ನ್ಯೂಸ್ ಪೇಪರ್ ಬರುತ್ತೆ, ಎಲ್ಲ ಓದ್ತೀರ ನೀವು ಅದನ್ನ? ಈ ಅಮೇರಿಕಾ ಬೇರೆ ದೇಶದಲ್ಲಿ ನ್ಯೂಸ್ ಮನೆಗೆ ಹೋಗಿದೆ ಅಂತ ಫಸ್ಟ್ ಅವರು ಅಲ್ಲೇ ಓದ್ಬಿಟ್ಟು ಹೋಗ್ಬಿಡ್ತಾರಂತಾಗೆ. ಅಲ್ಲೇ ಓದ್ಬಿಟ್ಟು ಹೋಗ್ತಾರೆ. ಅದಕ್ಕೆ ಬೇಕಾದ ವಿಷಯ ಓದಿ ಆಯ್ತು, ಬೇಕೇ ಇಲ್ಲ, ವೇಸ್ಟ್. ಅದು ಇಷ್ಟು ಸಪ ಇರುತ್ತಂತವೆಲ್ಲ, ನಮ್ಮ ಟೈಪ್ ಇರೋದಿಲ್ಲಂತೆ, ಇಷ್ಟಲ್ಲ, ಇಷ್ಟು ಸಪ ಇರುತ್ತಂತ ಪೇಪರ್ಸು. ಓದ್ಕೊಂಡವ್ರಿಗೆ ಇನ್ನು ಕೂಲಿ ಮಾಡಬೇಕು, ಅದು ಕಾಸ್ಟ್ಲಿ ಆಗುತ್ತೆ. ಆಮೇಲೆ ಅಲ್ಲೇ ಓದೋದು ಬಿಟ್ಟು ಹೋಗ್ಬಿಡೋದಾಗಿದೆ. ಯಾತಕ್ಕೆ? ಉಪಾದೇಯ ಅಲ್ಲ ಅದು, ನಮಗೆ ಬೇಕಾದ ಅಂಶ ಇದೆ ಒಂದು, ತೊಗೊಂಡ್ಬಿಟ್ಬಿಡ್ತೀವಿ ಅಷ್ಟೇ. ಈಗ ಟೆಲಿಫೋನ್ ಡೈರೆಕ್ಟ್ ಎಲ್ಲ ಓದ್ತೀವಿ ನಾವು ಪೂರ್ತಿ ಕೂತ್ಕೊಂಡು, ಯಾರೋ ಬರ್ಬೋದು. ಕೆಲವರಂತೂ ಓದೋ ಪ್ರಸಂಗನೇ ಬರೋದಿಲ್ಲ, ಸುಮ್ಮನೆ ತರೋದು ಎಕ್ಸ್ಚೇಂಜ್ ಮಾಡೋದು ಪ್ರತಿ ವರ್ಷ ಅಷ್ಟೇ. ಬೇಕಾದಾಗ ಇಸ್ಕೊಂಡ್ಬಿಟ್ಟಿರ್ತೀವಿ, ಅದನ್ನೂ ತಿಳ್ಕೊಳ್ಳೋದು ವೆರಿ ರೇರ್. ಯಾವಾಗಲೂ ಒಂದು ಪ್ರಸಂಗ ಬರುತ್ತೆ, ಬಟ್ ಅಪ್ರಮಾಣ ಅನ್ನೋದು ಅಪ್ರಮಾಣ ಅಲ್ಲ. ಅದರ ಅನುಪಾದೆಯ ಅದು ಹೊತ್ಕೊಂಡು ಯಾರು ಹೊಡೆತಾರೆ ಬಿಡ್ಬಿಡಿ ಅಂತ ಹೇಳ್ತಾ. ಯಾರೋ ಬರೀ ಸ್ವಲ್ಪ ನಂಬರ್ ಕೊಡಿ ಅಂತ ಯಾಕೆ ಕೇಳ್ತಾರೆ, ಡೈರೆಕ್ಟ್ರಿ ನೋಡಿ ಅಂತ ಹೇಳ್ಬೋದಲ್ಲ ಬೇಕಾದ್ರೆ, ಯಾಕೆ ಕೇಳ್ತಾರೆ ಅದನ್ನ? ಅಷ್ಟೆಲ್ಲ ಹುಡ್ಕೊಂಡು ನೋಡೋಕೆ ಸಿಂಪಲ್ ನೀವೇ ಇಡ್ಬಿಡಿ ಅನುಕೂಲ ಆಗುತ್ತೆ. ಅಲ್ಲಿ ಅಕ್ಸ್ಪರ್ ಹಳೆಯ ನಂಬರ್ ಇದ್ರೂ ಇರ್ಬೋದು, ಅದು ಬೇರೆ. ಜೊತೆಗೆ ನೀವು ಡೈರೆಕ್ಟ್ ಬಂದಾಗ ಏನಾಗುತ್ತೆ, ಈಗ ಉಪಾಧೇಯವಾದ ನಂಬರ್ ಸಿಗುತ್ತೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಪ್ರಮಾಣಕ್ಕೂ ಉಪಾಧೇಯಕ್ಕೂ ವ್ಯತ್ಯಾಸವಿದೆ. ಈ ವ್ಯತ್ಯಾಸ ಬೇರೆ ಯಾರು ಮಾಡೋಕೆ ಹೋಗಲಿಲ್ಲ, ನಮ್ಮವರು ಹಾಗೆ ಕೇಳ್ತಾರೆ. ಅದು ಬರೆದು ಸರಿ ಇದ್ಮೇಲೆ ಯಾಕೆ ಕೇಳಬಾರ ಅಂತ ಕೇಳ್ತಾರೆ. ಅದಕ್ಕೆ ಹೇಳಿ ಫಲ ಕೊಡೋದಿಲ್ಲ, ಫಲ ಕೊಡೋದಿಲ್ಲ. ಅದು ಗೆಸ್ಟ್ ಆಫೀಸರ್ ಅಲ್ಲ ಸೈನ್ ಮಾಡ್ತಾನೆ, ಆ ಸೈನ್ ಮಾಡಿದ್ದು ಹೋದೋ ಅಲ್ಲೋ, ಅವನು ಅಧಿಕಾರಿ ಹೋದೋ ಅಲ್ಲೋ, ಟ್ರೂ ಕಾಪಿ ಆಗುತ್ತಾ ಆಗೋದಿಲ್ಲ. ಯಾತಕ್ಕೆ? ಅವನು ಉಪಾಧ್ಯಾಯ ಅಲ್ಲ, ಅವ್ನು ಗ್ರಹಣ ಮಾಡಿಲ್ಲ ಅವರನ್ನು, ಇವ್ರು ಮಾಡಿ ಸೈನ್ ಮಾಡೋ ವ್ಯಾಲಿಡ್ ಆಗೋದಿಲ್ಲ. ಅವನ ಅಯೋಗ್ಯತೆಯನ್ನು ಕರೆದಿಲ್ಲ ಅವು, ಅವನು ಅಯೋಗ್ಯ ಅಲ್ಲ ಪಾಪ, ಆದರೆ ಅಧಿಕಾರಿ ಅಲ್ಲ, ಕಾಂಪಿಟೆಂಟ್ ಅಥಾರಿಟಿ ಅಲ್ಲ. ಸೊ ಅದರಿಂದ ಅವನು ಅವನ ವ್ಯಕ್ತಿತ್ವ ಅವನು ಸುಳ್ಳು ಅಂತ ಕರೆಯೋದಿಲ್ಲ. ಅವನು ಪಾಪ ಸುಳ್ಳನಲ್ಲ, ಅವನೇನು ಕೂಡ ದೊಡ್ಡ ಬಿಸ್ನೆಸ್ ಮ್ಯಾನ್, ಹೈ ಕ್ಲಾಸ್ ಬಂದು ಟ್ಯಾಕ್ಸ್ ಯಾವ ಕಂಪ್ಲೇಂಟ್ಸು ಇಲ್ಲ, ನೂರಾರು ಕೋಟಿ ಸೈನ್ ಮಾಡಿದ್ವಿ ಡೇಟರ್ ಆಗೋದಿಲ್ಲ. ಇವನು ಕರಪ್ಟ್ ಆಫೀಸರ್ ಸೈನ್ ಮಾಡಿದ್ರೆ ಏನಾಗುತ್ತೆ? ಗೆಸ್ಟ್ ಆಫೀಸರ್ ಆಗುತ್ತೆ, ಡ್ರೂ ಕಾಪಿ ಆಗುತ್ತೆ. ನಿಯಮಗಳು ಕೆಲವು ನಿಯಮ ಇರೋದೇ ಹಾಗೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ತುಂಬ ಜನ ಪ್ರಶ್ನೆಗೆ ಉತ್ತರ ಅದು. ಎಷ್ಟೋ ಜನ ನಮಗೆ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸರಿ ಅವ್ರು ಹೇಳಿದ್ ಒಳ್ಳೆಯದ್ರೆ ಹೇಳಬೇಡ, ನಮ್ಗೆ ಯಾಕೆ ಯೋಚನೆ ಅಂತ ಹೇಳಿ ಅದು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಕೂಡ. ಎಷ್ಟೋ ಜನಕ್ಕೆ ಹೇಳ್ತಾ ಇದ್ದಾರೆ, ಆ ಸಿದ್ಧಿ ಕೊಡೋದಿಲ್ಲ, ಶಾಸ್ತ್ರ ತಪ್ಪು ಅಂತ ಹೇಳುತ್ತದೆ. ಜ್ಞೇಯೇತೈಹಿ ಸದಾಯುಕ್ತೈಹಿ, ಒಂದಾಯಿತು. ದುರಾಗಮಗಳಿಂದ ದೇವರೇನಾಗೋದಿಲ್ಲ, ತಿಳಿಯಲ್ಪಡೋದಿಲ್ಲ. ಸದಾಗಮಗಳಿಂದ ಏನಾಗ್ತಾನೆ? ಜ್ಞೇಯ, ತಿಳಿಯಲ್ಪಡ್ತಾನೆ. ಅರ್ಥ ಆಯ್ತಾ? ಅದರಿಂದ ತಿಳಿಯಲ್ಪಡೋದಿಲ್ಲ, ತಿಳಿಯಲ್ಪಡ್ತಾರೆ. ಆದ್ದರಿಂದ ಏನು ಮಾಡಬೇಕಾಗ, ದುರಾಗಮಗಳನ್ನು ಓದ್ಕೊಡೋದು, ಸದಾಗಮಗಳನ್ನು ಓದಬೇಕಲ್ಲ, ಓದಲೇಬೇಕು ಅಂತಾಯ್ತು. ಆಗ ಮತ್ತೊಂದು ಪ್ರಶ್ನೆ ಬಂತು, ಸದಾಗಮಗಳು ಓದೋರೆಲ್ಲ ತಿಳ್ಕೊಂಡಿದ್ದಾರೆ ಅಲ್ಲಿ ಮತ್ತೆ? ದುರಾಗಮ ಬಿಟ್ಬೇಡ ಹೋಗಲಿ, ಸದಾಗಮ ಓದೋರೆಲ್ಲ ಉದ್ಧಾರ ಆಗಿದ್ದಾರೆ ಅಂತ ಕೇಳಿದರೆ ಅದಕ್ಕೆ ಎಲಿಜಿಬಿಲಿಟಿ ಬೇಕು ಅಂತೇಳಿ. ಸದಾಯುಕ್ತೈಹಿ ಫಸ್ಟ್, ಇವೆಲ್ಲ ಪ್ಲಸ್ ಇದು. ಅಥಾತೋ ಬ್ರಹ್ಮ ಜಿಜ್ಞಾಸ, ಸದಾಯುಕ್ತರಾಗಬೇಕು. ಸದಾಯುಕ್ತರಾಗೋದು ಅಂದ್ರೇನು? ಸಂಕಟ ಬಂದ ವೆಂಕಟರಮಣ ಅಂದರೆ ಉಪಯೋಗ ಇಲ್ಲ, ಸದಾಯುಕ್ತರು. ನಮ್ಗೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ದೇವ್ರನ್ನ ಬಿಡೋದಿಲ್ಲ ಅಂತ. ಯುಕ್ತಿ ಅಂದ್ರೇನು? ಕಾಂಟ್ಯಾಕ್ಟ್, ದೇವ್ರ ಬಗ್ಗೆ ಯಾವಾಗಲೂ ಆಧಾರ ಇರಬೇಕು. ಭಕ್ತಿ ಮಧ್ಯ ಭಕ್ತಿ ಇರಬೇಕು, ಸುನಿಶ್ಚಿತೆ ನಿಷ್ಠೆ ಇರಬೇಕು. ಮತ್ತೆ ವಿಲ್ಲೋ ಮಿನಿಮಮ್ ಕ್ವಾಲಿಫಿಕೇಶನ್ಸ್ ಇವು. ಶಾಸ್ತ್ರದಿಂದ ನಮಗೆ ವಿಷಯ ಗೊತ್ತಾಗುತ್ತೆ ಕರೆಕ್ಟು, ಗಣ್ಯ ಇಲ್ಲ ಏನು ಮಾಡ್ತಾನೆ, ಕಿವೇ ಇಲ್ಲ ಏನು ಮಾಡ್ತಾನೆ, ಅಧಿಕಾರಿನೇ ಇಲ್ಲ ಅವನು. ಅದಕ್ಕೋಸ್ಕರನೆ ಸದಾಯುಕ್ತರಾಗಬೇಕು, ಭಕ್ತಿ ಹೊಂದಿರಬೇಕು, ಸುನಿಶ್ಚಿತೆ ಒಳ್ಳೆ ನಿಷ್ಠೆ ಇರಬೇಕು. ಈ ಮೂರು ಗುಣ ಇದ್ದರೆ ಮಾತ್ರ ಈ ಸದಾಗಮನಿಂದ ಉಪಯೋಗ. ದುರಾಗಮಕ್ಕೆ ಉಪಯೋಗ ಇಲ್ಲೇ ಇಲ್ಲ. ಸದಾಗಮಕ್ಕೆ ಇಷ್ಟು ಉಪಯೋಗ, ಇಷ್ಟಿದ್ದರೆ ಮಾತ್ರ ಉಪಯೋಗ ಆಗೋದಿಲ್ಲ, ಸರಿ ಇಲ್ಲ. ಇಷ್ಟು ಒಂದು ಭಾಗ. ಹಾಗೆ ಯುಕ್ತಿಯಿಂದ ತಿಳ್ಕೊಳ್ಬೋದು ಅಂತ ಕೇಳಿದರೆ, ನಚ ಕೇವಲ ತರ್ಕೇಣ, ಬರೀ ಯುಕ್ತಿಯಿಂದ ತಿಳ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಕೇವಲ ತರ್ಕ ಅಂತ ಹೇಳಿದರು, ಸಪೋರ್ಟೆಡ್ ತರ್ಕ ಇರುವ ಪ್ರಾಬ್ಲಮ್. ಆದರೆ ಬರೀ ಯುಕ್ತಿಯಿಂದ ತಿಳ್ಕೊಳ್ಕೊ ದೇವನು ತಿಳಿಯೋಕ್ಕಾಗೋದಿಲ್ಲ. ನಾ ಅಕ್ಷಜೇನ, ಅಕ್ಷ ಅಂದ್ರೇನು? ಇಂದ್ರಿಯ. ಅಕ್ಷಜ ಅಂದ್ರೇನು? ಪ್ರತ್ಯಕ್ಷ ಜ್ಞಾನ, ಇಂದ್ರಿಯಜನ್ಯ ಜ್ಞಾನ. ಇಂದ್ರಿಯಜನ್ಯ ಜ್ಞಾನದಿಂದ ದೇವ್ರನ್ನ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಯಾತಕ್ಕೆ? ಅತೀಂದ್ರಿಯ, ಅತೀಂದ್ರಿಯ ಪದಾರ್ಥವನ್ನು ದೇವ್ರನ್ನ ತಿಳ್ಕೊಳ್ಳೋದಕ್ಕಾಗುತ್ತಾ? ಯದ್ಯಪಿ ಒಬ್ಬ ಮನುಷ್ಯನ ಸ್ಕೆಲಿಟನ್ ಇದೆ, ಅವನು ಬೋನ್ಸ್ ಇವೆ, ಅತೀಂದ್ರಿಯ ಏನೋ ಅಲ್ಲವು, ಆದರೂ ಬರೀ ಕಣ್ಣಿ ಕಾಣೋದಿಲ್ಲ, ಎಕ್ಸ್ರೇ ಇಸಬೇಕಾಗುತ್ತದೆ. ಅತೀಂದ್ರಿಯ ಅಲ್ಲದ್ದೇನೆ ನಾವು ಡೈರೆಕ್ಟ್ ಪ್ರತ್ಯಕ್ಷ ಕಾಣೋದಿಲ್ಲ ಅಂದಮೇಲೆ ಇನ್ನು ಅತೀಂದ್ರಿಯ ಪದಾರ್ಥ ಹ್ಯಾಕ್ ಕಾಣುತ್ತೆ ನಮಗೆ? ಸೊ ಧರ್ಮಾಧರ್ಮದ ಜ್ಞಾನ, ದೇವತೆಗಳ ಜ್ಞಾನ, ದೇವರ ಜ್ಞಾನ, ಎಲ್ಲದಕ್ಕೆ ಏನು ಬೇಕು ಅದಕ್ಕೆಲ್ಲ ಕೂಡ ಅತೀಂದ್ರಿಯವಾದ್ರಿಂದ ಶಾಸ್ತ್ರನೇ ಬೇಕು. ಆ ಶಾಸ್ತ್ರ ಏನಾಗಿರಬೇಕು? ಅದು ಸಚ್ಛಾಸ್ತ್ರನೇ ಆಗಿರಬೇಕು. ಶಾಸ್ತ್ರ ಸಚ್ಛಾಸ್ತ್ರ, ಆಗಮ ಸದಾಗಮ, ಆ ತಕ್ಕಂತೆ ಸತ್ಪದ ಸೇರಿಸಿದಾಗ ರೂಪದವಳು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತ. ಶಾಸ್ತ್ರಂ ಶಬ್ದಕ್ಕೆ ಏನರ್ಥ ಅಲ್ಲಿ? ಸಚ್ಛಾಸ್ತ್ರಂ ಅಂತ. ಎಲ್ಲೆಲ್ಲಿ ಬರೀ ಶಾಸ್ತ್ರ ಅಂತ ಹೇಳಿರ್ತಾರೋ ಸಚ್ಛಾಸ್ತ್ರ ಅಂತ ಹೆಸರು, ಎಲ್ಲಿ ಆಗಮ ಅಂತ ಹೇಳಿರ್ತಾರೋ ಸದಾಗಮ ಅಂತ ಹೆಸರು, ಇಲ್ಲಿ ಪ್ರತ್ಯಕ್ಷ ಅಂತ ಹೇಳಿರ್ತಾರೋ ಸರಿಯಾದ ಪ್ರತ್ಯಕ್ಷ ಅಂತ ಹೆಸರು. ಅದನ್ನ ಬಿಟ್ಬಿಟ್ಟು ಬರೀ ಯಾವುದೋ ಆಗಮ ತಗೊಂಡು ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಜ್ಞೇಯೇತೈ ಸದಾಯುಕ್ತೈಹಿ ಭಕ್ತಿ ಮಧ್ವಿ ಸುರಿಷ್ಠಿತೈಹಿ ನಚ ಕೇವಲ ತರ್ಕೇಣ ನಾಕ್ಷತೇನ ನಕೇನ ಚಿತ್. ಇನ್ನು ಬೇರೆ ಯಾವ ಪ್ರಮಾಣದಿಂದ ತಿಳಿಯೋದಿಲ್ಲ. ಕೇವಲ ಆಗಮ ವಿಜ್ಞೇಯ, ಸೊ ಸದಾಗಮೈಕ ವಿಜ್ಞೇಯ ಅಂದ್ರೆ ಏನಾಗ? ಕೇವಲ ಆಗಮ ವಿಜ್ಞೇಯ, ಕೇವಲ ಶಾಸ್ತ್ರದಿಂದ ಮಾತ್ರ ತಿಳಿಯಲ್ಪಡ್ತಾನೆ. ಶಾಸ್ತ್ರಯೋನಿತ್ವಾದ ಬ್ರಹ್ಮಸೂತ್ರದ ಅರ್ಥ. ಮತ್ತು ಭಕ್ತೈರೇವ ನಚಾನ್ಯತ, ಭಕ್ತರಾಗಿರ್ಬೇಕು ಮಿನಿಮಮ್ ಕ್ವಾಲಿಫಿಕೇಶನ್. ಅದೇ ಸಾತ್ವಿಕ ಪ್ರಕೃತಿ ಶಬ್ದಕ್ಕೆ ಅರ್ಥ ಅದೇ. ಅನ್ಯಥಾ ನ, ಇದರಲ್ಲಿ ಏನು ಮಾಡಿ ತಿಳಿಯೋಕ್ಕಾಗೋದಿಲ್ಲ. ಇಲ್ಲಿ ಭಕ್ತನಲ್ಲ ತಿಳಿಯೋದಿಲ್ಲ, ಭಕ್ತನಾಗಿದ್ದಾನೆ ಸದಾಗಮ ಅಲ್ಲ ತಿಳಿಯೋದಿಲ್ಲ, ಭಕ್ತನಾಗಿದ್ದಾನೆ ಸದಾಗಮ ಆಗಿದ್ದ ನಿಷ್ಠೆ ಇಲ್ಲ ತಿಳಿಯೋದಿಲ್ಲ. ಮತ್ತೆ ತಿಳಿದೇ ಇರಬೇಕು, ಎಷ್ಟೆಷ್ಟು ಕಾರಣ ಇರಬೇಕು. ಬೇಸಿಕಲಿ ಯಾವುದಿರಬೇಕೀಗ? ಮೂಲತಃ ಸದಾ ಸ್ವರೂಪದಲ್ಲಿ ಯೋಗ್ಯ. ಅದಕ್ಕೆ ಭಾಷೆ ಅದನ್ನು ಹೇಗೆ ಸಾತ್ವಿಕ ಪ್ರಕೃತಿ ಅಲ್ಲಿಂದ ಶುರುವಾಯಿತು. ಸಾತ್ವಿಕ ಪ್ರಕೃತಿಯಾಗಿದ್ದು ಅತೀತ ಸಾಂಗಾಮ್ನಾಯರಾಗಿದ್ದು ಸಮಾಜ ಸಂಪನ್ನರಾಗಿದ್ದು ನಿತ್ಯಾನಿತ್ಯ ವಸ್ತು ವಿವೇಕ ಇದ್ದು ಅಖಿಲ ಸಾಂಸಾರಿಕ ಭೋಗ ವಿರಕ್ತರಾಗಿದ್ದು ಮುಮುಕ್ಷುಗಳಾಗಿದ್ದರೆ ಮಾತ್ರ ಸಾಧ್ಯ. ಇದರ ಒಂದು ಮಿಸ್ ಆದರೂ ಏನಾಗೋದಿಲ್ಲ, ಬ್ರಹ್ಮಜ್ಞಾನ ಬರೋದಿಲ್ಲ. ಎಲ್ಲ ಮಿಸ್ ಆದರೂ ಗೋವಿಂದ, ಒಂದು ಇಲ್ಲದೆ ಹೋದರೆ ಈಗ ನಮಗೇನು ಬರುತ್ತೆ? ಅದರಿಂದ ಬ್ರಹ್ಮಜ್ಞಾನ ಬರದೆ ಭ್ರಮಜ್ಞಾನ ಬರೋದು, ಭ್ರಮ ಬರ್ಬೋದೇ ಹೊರತು ಬ್ರಹ್ಮಜ್ಞಾನ ಬರೋದಿಲ್ಲ. ಇದೆಲ್ಲ ಶ್ಲೋಕ ಬಾ, ಎಷ್ಟು ಸುಲಭ ಇವು, ಏನೇನು ಕಷ್ಟ ಇಲ್ಲ. ಸಂಸ್ಕೃತ ಮಿನಿಮಮ್ ಸಂಸ್ಕೃತ ಬಂದರೂ ಅರ್ಥ ಆಗುತ್ತೆ, ಭಾರಿ ಪಾಂಡಿತ್ಯ ಬೇಕಿಲ್ಲ ಅದಕ್ಕೆ. ಶ್ಲೋಕ ನಿತ್ಯ ಓದ್ತಿರ್ಬೇಕಷ್ಟೆ. ಮೃಗಾದ್ಯಾಭಾರತಂಚವ ಪಂಚರಾತ್ರಮಥಾಖಿಲಂ ಮೂಲ ರಾಮಾಯಣಂಚವ ಪುರಾಣಂಚೈತದಾತ್ಮಕಂ ಏಚಾನುಯಾಯಿನ ಸ್ವೇಷಾಂ ಸರ್ವೇ ತೇ ಚ ಸದಾಗಮಾಃ ದುರಾಗಮಸ್ತದನ್ನೇಯೇ ತೈರ್ನ ಜ್ಞೇಯೋ ಜನಾರ್ದನಃ ಜ್ಞೇಯೇತೇ ಸದಾಯುಕ್ತೈಃ ಭಕ್ತಿಮದ್ಭಿ ಸುನಿಶ್ಚಿತೈಃ ನ ಚ ಕೇವಲತರ್ಕೇಣ ನಾಕ್ಷತೆ ನನ ಕೇನಚಿತ್ ಕೇವಲಾಗಮ ವಿಜ್ಞೇಯೋ ಭಕ್ತೈರೇವ ನ ಚಾನ್ಯಥಾ ಇತಿ ಬ್ರಹ್ಮಾಂಡೇ. ಈಗ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದೆ ಅಂತ ಕೊಟೇಶನ್ ಕೊಟ್ಟು ಪರಸ್ಪರ ಸಮುಚ್ಚಯ ಋಗಾದ್ಯ ಇತಿ ಋಗ್ಯಜು ಸಾಮಾಥರ್ವ ಸಂಜ್ಞಕಾಹ ವೇದಾಹ. ಇಷ್ಟಕ್ಕೆ ಟೀಕಾರ ಅರ್ಥ ಬರೀತ ಹೋಗ್ತಾರೆ. ಒಂದು ಓದಿ ಆಯಿತು, ಸ್ವಲ್ಪ ಅರ್ಥ ಆಯ್ತು. ಈಗ ಟೀಕಾರ ಎಷ್ಟು ವಿಶೇಷ ಅಂಶ ಹೇಳ್ತಾರೆ ಗೊತ್ತಾಗುತ್ತೆ. ನಮಗೆ ಸಾಮಾನ್ಯ ಅರ್ಥ ಆಗೋದು ಬೇರೆ, ಒಳಗಿರೋ ವಿಶೇಷ ಅಂಶಗಳು ಬೇರೆ. ಅದನ್ನೆಲ್ಲ ಬರೀತಾರೆ. ಋಗಾದ್ಯ ಅಂದ್ರೇನು? ಇವತ್ತು ಸಿಗಲ್ಲ, ಕೆಲವು ಸಿಗ್ತವೆ ಕೆಲವು ಸಿಗಲ್ಲ, ಎಲ್ಲ ಸಿಗೋದಿಲ್ಲ ಅಲ್ಲ, ಕೆಲವು ಸಿಗಲ್ಲ. ಋಗ್ಯಜು ಸಾಮಾಥರ್ವ ಸಂಜ್ಞಕ ಇದ್ಯಾತಕ್ಕೆ ಸಿಗೋದಿಲ್ಲ, ಸಿಂಪಲ್ ಅದು. ಸದಾ ಒಂದು ಲಿಸ್ಟ್ ಇದರಲ್ಲಿದೆ, ಲಿಸ್ಟ್ ಹುಡ್ಕೊಂಡು ಅವ್ರಿಗಂತ ಯಾರು ಓದೋದಿಲ್ಲ, ತೆಗೆದು ಹಾಕ್ಬಿಡ್ತಾರೆ. ಮೇಸ್ಟ್ರು ಏನು ಮಾಡಿ ಸಿಲಬಸ್ ಬರೆಸ್ಬೇಕಾರೆ ತಾರೆ, ಯಾವ್ದು ಪಾಠ ಮಾಡಿದ್ರೆ ಬರೆಸೋದೇ ಇಲ್ಲ ಅದನ್ನು. ಬರೆಸ್ಬಿಟ್ರೆ ಏನಾಗುತ್ತೆ? ಸಾರ್ ಮಾಡಿಲ್ಲ ಮಾಡಿ ಗಂಟು ಬಿಡ್ತಾರೆ ಹುಡುಗರು, ಗೊತ್ತಾಯ್ತಾ? ಅವಾಯ್ಡ್ ಮಾಡಿಬಿಡ್ತಾರೆ. ಇವತ್ತು ಮಾಡಿರೋದು ಅದನ್ನೇ, ಇದನ್ನೆಲ್ಲ ಓದಕ್ಕೆ ಹೋಗ್ಬಿಟ್ರೆ ನಮಗೆ ಏನಾಗುತ್ತೆ ಅಂತೇಳಿ ಅದನ್ನೆಲ್ಲ ತೆಗಿತಾ ಬಂದು ಭಕ್ತರಾಗಿ ಎಲ್ಲ ಕಂಡೀಷನ್ಸ್ ಎಲ್ಲ ಇದೆ, ಈ ಕಂಡೀಷನ್ಸ್ ಯಾವುದು ಇರಬಾರ್ದು ಅಂಥದ್ದೆಲ್ಲ ತೆಗೆದು ಹಾಕ್ಬಿಡ್ತಾರೆ. ತದನ್ನೇ ಏತೇ ಸರ್ವೇ ದುರಾಗಮ ಏವೇತಿ ಋಗ್ಯಜು ಸಾಮಾಥರ್ವ ಸಂಜ್ಞಕಾಹ ವೇದಾಹ ಚ ಅಥ ಶಬ್ದಾಹ ಪರಸ್ಪರ ಸಮುಚ್ಚಯೇ ಚ ಅಥ ಅಂದರೆ ಅದಕ್ಕೆ ಅರ್ಥ ಋಗಾದ್ಯ ಭಾರತಂ ಚ ಏವ ಹಾಗೆಯೇ ಅಂತ ಅರ್ಥ. ಅದಕ್ಕೆ ಸಮುಚ್ಚಯ ಅಂದ್ರೇನು? ಒಂದನ್ನು ಸೇರಿಸ್ಕೋಬೇಕು ಅಂತ ಅರ್ಥ. ಏವ ಶಬ್ದಯೋಸ್ತು ತಯೇವ ಸದಾಗಮಃ ತದನ್ನೇ ಏತೇ ಸರ್ವೇ ದುರಾಗಮ ಏವೇತಿ. ಏವ ಯಾತಕ್ಕೆ ಹೇಳಿದ್ದಾರೆ ಅಂದರೆ ಇವಿಷ್ಟೇ ಸದಾಗಮಗಳು, ಬೇರೆ ದುರಾಗಮಗಳೇ ಹೊರತು ಬೇರೆ ಅಲ್ಲ. ತೈಹಿ ನೈವ ಜ್ಞೇಯ ಏತೈರೇವ ಜ್ಞೇಯ ಇತಿ ವಾ ಸಂಬಂಧ. ಅವುಗಳಿಂದ ತಿಳಿಯಲ್ಪಡೋದೇ ಇಲ್ಲ, ಇವುಗಳಿಂದ ತಿಳಿಯಲ್ಪಟ್ಟೇ ಪಡ್ತಾನೆ. ಎರಡರ್ಥ, ಏವಕಾರಕ್ಕೆ ಎರಡು ರೀತಿ ಅರ್ಥ. ಪಂಚರಾತ್ರಗತಾನಾಂ ಜೀವಜನನಾದಿ ವಾಚಿನಾಂ ಕೇಶಾಂಚಿತ್ ವಾಕ್ಯಾನಾಂ ಅಪ್ರಾಮಾಣ್ಯಂ ಕೇಚಿತ್ ಆಚಕ್ಷತೆ ತನ್ನಿರಾಸಾರ್ಥಂ ಅಖಿಲಮಿತ್ಯುಕ್ತಂ. ಶಂಕರ ಭಾಷ್ಯದೊಳಗೆ ಎರಡನೇ ಅಧ್ಯಾಯದ ಮೊದಲನೇ ಪಾತ್ರದ ಕೊನೆಯ ಅಧಿಕರಣಕ್ಕೆ ಏನಂತ ಅರ್ಥ ಮಾಡಿದ್ದಾರೋ ಅವರು, ಪಂಚರಾತ್ರ ಪ್ರಮಾಣ ಅಲ್ಲ ಅಂತ ಬರೆದು ಕೊಟ್ಟಿದ್ದಾರೆ. ಯಾತಕ್ಕೆ ಜೀವನ ಹುಟ್ಟುತ್ತಾನೆ ಅಂತ ಕೆಲವು ವಾಕ್ಯಗಳು ಬಂದಿದೆ, ಅದು ಪಂಚರಾತ್ರ ಪ್ರಮಾಣ ಅಲ್ಲ ಅಂತ ವಾದ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಅಖಿಲ ಮಂತ್ ಯಾತಕ್ಕೆ ಹಾಕಿದ್ದಾರೆ ಅಂದರೆ ಪಂಚರಾತ್ರ ಸಂಪೂರ್ಣ ಪ್ರಮಾಣ, ಯಾವ ವಾಕ್ಯನೂ ತೆಗೆದಾಗ್ತಕ್ಕಂಥ ವಾಕ್ಯ ಅದರೊಳಗಿಲ್ಲ ಅಂತ ಹೇಳೋದಕ್ಕೋಸ್ಕರ ಅಖಿಲಂ ಅಂತ ಹೇಳಿದ್ದಾರೆ. ಜೀವ ಹುಡ್ತಾನೆ ಅಂತ ಹೇಳಿದ್ದಾರೆ ಅಂತ ಕೇಳಿದರೆ ಜೀವ ಶಬ್ದಕ್ಕೆ ಅರ್ಥನೇ ಇಲ್ಲ, ತಿಳ್ಕೊಂಡು ಅರ್ಥನೇ ಬೇರೆ, ಇರೋ ಅರ್ಥನೇ ಬೇರೆ. ಆದ್ದರಿಂದ ಅದು ಸಂಪೂರ್ಣ ಗ್ರಾಹ್ಯ ಅಂತ ಹೇಳೋದಕ್ಕೆ ಅಖಿಲಂ ಅನ್ನ ಪಂಚರಾತ್ರಂ ಅಥವಾ ಅಖಿಲಂ ಪದ ಸೇರಿಸಿದೆ. ಅಖಿಲಂ ಅಂದ್ರೇನು? ಟೋಟಲ್, ಆಲ್, ಯಾವ ವಿಥೌಟ್ ಇನ್ ಎ ಸಿಂಗಲ್ ಎಕ್ಸೆಪ್ಷನ್ ಅದಕ್ಕೂ ಪ್ರಮಾಣವಾಗುತ್ತೆ. ಏತದಾತ್ಮಕಂ ಋಗಾದ್ಯನುಕೂಲಂ, ಮೇಲೆ ಹೇಳಿದ ಅಷ್ಟು ಅನುಕೂಲವಾಗಿರತಕ್ಕಂಥದ್ದು. ಅನು ಆತ್ಮಕ ಶಬ್ದಕ್ಕೆ ಏನರ್ಥ? ಅನುಕೂಲಂ ಅಂತ ಅರ್ಥ. ಯಶಾ ಮೃಗಾದೀನಾಂ ಅನುಯಾಯಿನಃ ಅನುಕೂಲ ಗ್ರಂಥಾ ಮಾನವಾದ್ಯಾಹ. ಮಾನವಾದ್ಯ ಅಂದರೆ ಮಾನವ, ಬ್ರಾಹ್ಮಣ ಅಂತ ಅರ್ಥ ಅಲ್ಲ. ಮಾನವ ಅಂದರೆ ಮನುಸ್ಮೃತಿ, ಮಾನವ ಅಂತ ಕರೀತಾರೆ. ಮನುಗಳು ಬರೆದಿದ್ದಕ್ಕೆ ಏನಂತ ಹೇಳಿದ್ರೆ ಅದಕ್ಕೆ ಮಾನವ, ಮಾನವಾದ್ಯಾಹ, ಮನುಸ್ಮೃತಿ ಬದಲಾದವುಗಳೆಲ್ಲ ಪ್ರಮಾಣ. ಯಾತಕ್ಕೆ? ಇದಕ್ಕೆ ಅನುಗುಣವಾಗಿರೋದ್ರಿಂದ, ಇಷ್ಟಕ್ಕೆ ಅನುಗುಣವಾಗಿರೋದು ಮನುಸ್ಮೃತಿಯು ಪ್ರಮಾಣ. ಮನ್ವಾದಿ ಹೃದಯಸ್ತೋತಿ ಪ್ರಮಾಣಾನ್ ಅನುಕೂಲತಃ ಅಂತ ಆಚಾರ್ಯ ನಿರ್ಣಯದಲ್ಲಿ ಬರೀತಾರೆ. ಆಕೆ ಇಟ್ಕೊಂಡು ಮಾನವ ಅಂತ ಹೇಳಿದ್ರು. ತುಶಬ್ದೋ ಇಲ್ಲಿ ಮಾನವರೆಲ್ಲ ಪ್ರಮಾಣ ಅಂತ ಆರ್ಬಿಟ್ರೆ ಸುಮ್ಮನೆ ಅವ್ರ ಅರ್ಥ ಏನಾಗುತ್ತೆ? ಮಾನವರೆಲ್ಲ ಪ್ರಮಾಣ ಬಿಡಲಾಗಿದ್ದಾಗ ಕೆಟ್ಟದ್ದು ಬರೆಯೋದ್ರಲ್ಲಿ ಮಾನವರೇ, ಆದ್ದರಿಂದ ಅವು ಎಲ್ಲ ದುರಾಗಮಗಳು ಪ್ರಮಾಣ ಆಗಬೇಕಾಗತ್ತೆ. ತದನ್ನೇ ತದ್ವಿರುದ್ಧಾಹ ತದುದಾಸೀನಾಶ್ಚ ಅನ್ಯ ಶಬ್ದಕ್ಕೆ ಎರಡರ್ಥ. ಮತ್ತೆ ನೋಡಿ, ಸುಮ್ಮನೆ ಏನು ತಿಳ್ಕೊಂಡಿರ್ಬೋದು ನಾವು, ಅದು ಅಲ್ಲದ್ದು ಅಂತ ಅಷ್ಟೇ. ಅಲ್ಲದ್ದು ಅಂದ್ರೆ ಏನು? ಅಲ್ಲದ್ದು ಎರಡು ವಿಧ. ಏನೆರಡು ವಿಧ ಅಂದರೆ, ಒಂದು ವಿರುದ್ಧವಾಗಿದ್ದರೂ ಕೂಡ ಅದೇನದು ಅನ್ಯ, ವಿರುದ್ಧವಾಗಿದ್ದರೂ ಅನ್ಯ, ಅಥವಾ ನ್ಯೂಟ್ರಲ್ ಆಗಿದ್ದರೂ ಅನ್ಯ. ಅರ್ಥ ಆಯ್ತಾ? ಟೆಕ್ಸ್ಟ್ ಬುಕ್ಗೆ ಆಪೋಸಿಟ್ ಇದೆ, ಅಪ್ರಮಾಣ. ಆ ವಿಷಯ ಹೇಳೋದಿಲ್ಲ, ಅದು ಅಪ್ರಮಾಣ. ನಮಗೆ ಅಜ್ಞಾನ ಮಿಥ್ಯಾಜ್ಞಾನ ಎರಡು ಹೇಗೆ ಅಪ್ರಮಾಣನೋ ಹಾಗೆ ನಮಗೆ ಅನ್ಯ ಅಂತ ಕರೆದು. ಇವತ್ತು ಉದಾಹರಣೆಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಲ್ಲಿ ಏನಲ್ಲವು ದುರಾಗಮಗಳಲ್ಲವು, ಅದು ದುರಾಗಮಗಳಲ್ಲ. ಆದರೆ ಓದಬೇಕಾಗಿಲ್ಲ, ಯಾತಕ್ಕೆ? ತೈರ್ನಜ್ಞೆಯೋ ಜನಾರ್ಥನ. ಇವತ್ತು ಉದಾಹರಣೆ ಬಿಡದ ಭಾಷೆಗಳಲ್ಲೇ ದುರ್ಮತಗಳಲ್ಲೇ ಅನ್ನೋ ದುರಾಗಮಗಳು, ಅದು ಓದಲೇಬಾರದು. ಯಾಕೆ? ವಿರುದ್ಧ ಅವು, ಈ ವಿರುದ್ಧ ಅಲ್ಲ ಇವು. ಏನಿವು? ಯೂಸ್ಲೆಸ್ ಇವು, ಅದರಿಂದ ಉಪಯೋಗ ಬರುತ್ತೆ. ಇದು ಅರ್ಥ ಮಾಡಿಕೊಂಡಾಗ ಇವತ್ತು ಆದರೆ ಏನು ತಿಳ್ಕೊಂಡ್ಬಿಟ್ರಿ, ಇವತ್ತು ದುರಾಗಮ ಅಲ್ಲ ಓದ್ತೇವೆ ಅಂತ ಕೇಳಿ. ದುರಾಗಮ ಅಲ್ಲದೇ ಇರಬಹುದು, ಅದು ಯಾವಪ್ಪಿ ಸೇರಲಿಲ್ಲವೋ. ಸದಾಗಮ ಪಾಸಿಟಿವ್ ಸೇರದೆ ಹೋಗಿಬಿಟ್ರೆ ಏನು ಮಾಡಬೇಕು? ಅದನ್ನು ಬಿಟ್ಟುಬಿಡ್ಬೇಕು. ತದನ್ನೇ ತದ್ವಿರುದ್ಧಾಹ ತದುದಾಸೀನಾಶ್ಚ. ಇವತ್ತು ನಮ್ಮಲ್ಲಿ ಟ್ರೆಂಡ್ ಶುರುವಾಗಿದೆ. ದಾಸಸಾಹಿತ್ಯ ಅಂದರೆ ಯಾವುದೇ ಸ್ತೋತ್ರ ಬರೆದು ದಾಸಸಾಹಿತ್ಯ ಅಂತ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ದುಷ್ಟಪ್ಪ ಪುಸ್ತಕ ಮಾಡಿಬಿಟ್ಟು 50% ವೇಸ್ಟ್ ಅದರ ಭಕ್ತಿಗೀತೆಗಳೆಲ್ಲ ದಾಸಸಾಹಿತ್ಯ ಅಲ್ಲ. ಏನಾಗಿರ್ಬೇಕು ಫಸ್ಟ್ ಅದು ಹರಿದಾಸ್ ಸುಳಾದಿ, ಈಗ ಸುಳಾದಿ ಒಂದಿದೆ, ಆ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದರೆ ಮಾತ್ರ ಹರಿದಾಸ್ ಸಾಹಿತ್ಯ ಆಗ್ತದೆ ಹೊರತು ಬರೀ ಭಕ್ತಿಯಿಂದ ಬರೆದ ಮಾತ್ರಕ್ಕೆ ಅದೇನಾಗೋದಿಲ್ಲ, ಹರಿದಾಸ್ ಸಾಹಿತ್ಯ ಆಗೋದಿಲ್ಲ. ಇವತ್ತು ಆ ದೃಷ್ಟಿ ಇಟ್ಕೊಂಡೆ ಸರ್ಕಾರದಿಂದ ಮಾಡಿಸಿರೋದ್ರೆ ಅಂತ ಏನಾಗಿದೆ ಅದರೊಳಗೆ 50% ಯಾವುದಕ್ಕೆ ಸೇರುತ್ತೆ ಅದು, ಅದು ನಿಜವಾದ ಹರಿದಾಸ್ ಸಾಹಿತ್ಯ ಅಲ್ಲೇ ಅಲ್ಲ. ಅದಕ್ಕೆ ಬರೀ ಹರಿಯಂತ ಹೆಸರು ಬಂದಾಗ ಹರಿದಾಸ್ ಸಾಹಿತ್ಯ ಆಗೋದಿಲ್ಲ. ಅದಕ್ಕೆ ಈ ಕಂಡೀಷನ್ಸ್ ಬೇಕು. ತದನ್ನೇ ತದ್ವಿರುದ್ಧ ತದುದಾಸೀನಾಶ್ಚ. ಹರಿಸರ್ವೋತ್ತಮತ್ವ ಅಷ್ಟೇ ಹೇಳಿದರೆ ಹರಿದಾಸ್ ಸಾಹಿತ್ಯ ಆಗೋದಿಲ್ಲ. ವಾಯುಜೀವತ್ವವನ್ನು ಹೇಳಬೇಕಾದ್ರೆ ಒಂದು ಹೇಳಿದರೆ ಆಗೋದಿಲ್ಲ. ಅದು ಅದರಲ್ಲೆಲ್ಲ ಏನಿಲ್ಲ, ಇಲ್ಲ ಅಲ್ಲ, ವಿರೋಧ ಇದೆ. ಅದರಿಂದ ಉಪ್ಲಕ್ ಬರೋದಿಲ್ಲ ಅಂತ ಅದು ಟೆಸ್ಟ್. ಅದು ನೀವು ಭಕ್ತಿ ಸಾಹಿತ್ಯ ದೀನ ಏನ್ಮೇಲೆ ಕರ್ಕೊಂಡು ಹರಿದಾಸ ಟೆಕ್ನಿಕಲ್ ಟರ್ ಉಪಯೋಗಿಸ್ಬಾರ್ದು. ಮತ್ತು ಇಂಜಿನಿಯರ್ ಅಂತ ಕರಿಬೇಕಾದ್ರೆ ಏನಾಗಿರ್ಬೇಕು, ಇಂಜಿನಿಯರ್ ಎಷ್ಟೇ ಕೋರ್ಸ್ ಮಾಡಿಲ್ಲ ಕರಲಕ್ಕೆ ಬರೋದಿಲ್ಲ ಅವನನ್ನು. ಇದು ಟೆಕ್ನಿಕಲಿ ಅದಲ್ಲ. ತದನ್ನೇ ತದ್ವಿರುದ್ಧ ತದುದಾಸೀನಾಶ್ಚ. ಆ ಕಥಂ ತರ್ಹಿ ವೈಶೇಷಿಕಾಧಿಭಿ ಉಕ್ತ ವಿಶೇಷಣೋ ನಾರಾಯಣೋ ನ ಜ್ಞಾಯತೆ ಇತ್ಯತಃ. ಹಾಗಿದ್ರೆ ವೈಶೇಷಿಕರು ಯಾತಕ್ಕೆ ದೇವರನ್ನು ತಿಳ್ಕೊಂಡಿಲ್ಲ, ವೈಶೇಷಿಕರ ವಿಷಯ ಯಾತಕ್ಕೆ ತಗೊಂಡ್ರೆ ವೇದ ಒಪ್ತಾರವರು. ನೀವು ವೇದ ಒಪ್ಪಿದ ಮೇಲೆ ಬ್ರಹ್ಮಜ್ಞಾನ ಬರಬೇಕು ಅಂದ್ರಿ, ಅವ್ರು ವೇದ ಒಪ್ಪಿದ್ದಾರೆ, ಬ್ರಹ್ಮಜ್ಞಾನ ಯಾತಕ್ಕೆ ಬಂದಿಲ್ಲ ಅಂದರೆ ಕಾರಣ ಕೊಡ್ತಾರೆ. ನಾರಾಯಣೋ ಕುತಃ ನ ಜ್ಞಾಯತೆ ಅಂದರೆ ಸದಾಯುಕ್ತೈ, ಸದಾಯುಕ್ತರಲ್ಲವರು. ವೇದಾದ್ಯರ್ಥ ವಿಚಾರೇ ಸದಾ ಅಭಿಯೋಗಯುಕ್ತೈ, ವಾಕ್ಯಾರ್ಥೋ ಹಿ ವಿಚಾರಾಭಿಯೋಗೇ ಸ್ಫುರತಿ. ವೇದಾದ್ಯರ್ಥ ವಿಚಾರೇ ಸದಾ ಅಭಿಯೋಗಯುಕ್ತೈ. ವೇದಾದ್ಯರ್ಥವನ್ನು ಮಾಡಬೇಕಾದ್ರೆ ಹಠ ಇರಬೇಕು ಅವರಿಗೆ. ವ್ರತ ಅಂದ್ರೆ ಏನರ್ಥ, ಎಲ್ಲೋ ಮಠಕ್ಕೆ ಹೋಗಿದ್ದ ವ್ರತಳಿಗೆ ಹಾಕಿದ್ರು ಊಟ ಮಾಡಿದ ವ್ರತ ಅಂತ ಕರೆಯೋದಿಲ್ಲ. ಅದನ್ನ ಏನ್ ಮಾಡ್ಬೇಕು, ಅದನ್ನ ವ್ರತಳಿಗಿಲ್ಲವರು ಎದ್ದು ಬರಬೇಕು, ಅದು ವ್ರತ ಅಂತ ಕರೀತಾರೆ. ಇಲ್ಲ ಹೋದ್ರೆ ಸುಮ್ಮನೆ ಎಂದೋ ತಿಂದ ಮಾತ್ರ ಒಂದೇ ಒಂದು ಊಟ ಟೈಮ್ ಕೇಳಿದ್ರು ಹೇಳಿಬಿಟ್ಟ, ಓ ಸತ್ಯಸಂಧ ಅಂತ ಕರೀತಾರೆ. ಅದಕ್ಕೆಲ್ಲ ಸತ್ಯಸಂಧ ಅಂತ ಹೆಸರು ಹೇಳೋದಿಲ್ಲ. ಅದಕ್ಕೆಲ್ಲ ಯಾತಕ್ಕೆ, ಕ್ಯಾಶುವಲ್ ಸತ್ಯ ಹೇಳಿದ್ದೆ ಅಷ್ಟೇ. ನಿಜವಾದ ಸತ್ಯ ಹೇಗೆ ಹೇಳಬೇಕು ಅವನು, ಎಂಥ ಪ್ರಸಂಗ ಬಂದು ಸತ್ಯವನ್ನೇ ಹೇಳ್ತೇನೆ ಅಂತ ಹೇಳಿದ್ರು. ಅದಕ್ಕೆ ಹೇಳಿದ್ರು ಅವರೆಲ್ಲ ವೇದ ಒಪ್ಪಿದ್ರು ಕೂಡ ವೇದ ಅರ್ಥವನ್ನು ತಿಳ್ಕೋಬೇಕು, ವೇದ ಹೇಳಿದ್ದನ್ನೇ ಒಪ್ಪಬೇಕು, ಇಲ್ಲ ನಾವು ಹೇಳಿದ್ದನ್ನೇ ವೇದ ಒಪ್ಪಬೇಕು, ವೇದ ಹೇಳಬೇಕು ಅಂತಾರೆ ಹೊರತು ವೇದ ಹೇಳಿದ್ದನ್ನು ನಾವು ಒಪ್ಪಬೇಕು ಅಂತ ಹಠ ಇಲ್ಲ ಅವರಿಗೆ. ಆದ್ದರಿಂದ ಏನಲ್ಲ, ಅವರೆಲ್ಲ ಕೂಡ ವೇದ ಒಪ್ಪಿದ್ರು ಕೂಡ ವೇದಾರ್ಥ ಜ್ಞಾನ ಆಗೋದಿಲ್ಲ, ದೇವರ ವಿಷಯ ಜ್ಞಾನ ಬರೋದಿಲ್ಲ ಅವರಿಗೆ ಅಂತ ತಿಳಿಸ್ತಾರೆ. ವಾಕ್ಯಾರ್ಥೋ ಹಿ ವಿಚಾರಾಭಿಯೋಗೇ ಸ್ಫುರತಿ. ಅದು ಕೋಟಬಲ್ಲ ಇರವೆಲ್ಲ ಕೂಡ, ವಾಕ್ಯ ಇದ್ದ ಮಾತ್ರ ನಮಗೆ ಅರ್ಥ ಆಗೋದಿಲ್ಲ, ವಿಚಾರ ಬೇಕು ಅಂತ ಹಠ ಇರಬೇಕು, ನಮಗೆ ಅರ್ಥ ಆಗಲೇಬೇಕು. ಆ ಹಠ ಇದ್ರೆ ಮಾತ್ರ ವಾಕ್ಯಾರ್ಥ ಗೊತ್ತಾಗುತ್ತೆ ಹೊರತು ಸುಮ್ಮನೆ ಕ್ಯಾಶುವಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ಆಗೋದಿಲ್ಲ. ವಾಕ್ಯಾರ್ಥೋ ಹಿ ವಿಚಾರ ಅಭಿಯೋಗಏವ ಸ್ಫುರತಿ ನಚ್ಚೆ ವಿಷಯ. ಯಾವುದೋ ಒಂದು ಸೇರ್ಡಿಡ್ ತೋರಿಸ್ತಾರೆ ಯಾರೋ, ನಾ ಅಡ್ವೊಕೇಟಿಗೆ ಕೊಟ್ಟು ಲೀಗಲ್ ಒಪಿನಿಯನ್ ತೊಗೊಳ್ಳೋದಿಲ್ಲ, ಯಾತಕ್ಕೆ ನಾವು ತೊಗೊಳ್ಳೋ ಐಡಿಯಾನೇ ಇಲ್ಲ. ಅದನ್ನು ನೀನೇ ತೊಗೊಂಡು ಹುಡುಗಿ ಕರೆದು ವಾಪಸ್ ಕೊಟ್ಟಿಸ್ಬಿಡ್ತೇವೆ. ನಾವೇ ತೊಗೊ ಏನು ಮಾಡ್ತೇವೆ, ಇಬ್ಬರು ಮೂರು ಜನಕ್ಕೆ ತೋರಿಸಿ ಕೇಳಿಸಿ ಅವೆಲ್ಲ ನೋಡಿ ಮಾಡ್ತಾರೆ. ಯಾತಕ್ಕೆ, ಅವ್ನಿಗೆ ಬೇಕಾಗಿದೆ ತೀರ್ಮಾನ ಇದೆ. ಆ ಸತ್ಯ ಬೇರೆ, ಉಪಾಧೇಯ ಬೇರೆ, ಗೊತ್ತಾಯ್ತಾ? ಸೇಡು ಪ್ರಮಾಣವಾಗಿದ್ರು ಕೂಡ ನಮ್ಮ ಪ್ರಕಾರ ಯಾರು ಬರಲೇ ಕೊಡಿ, ಬಿಸಿ ಯೂಸ್ಲೆಸ್ ಅದು. ಅವನಿಗೆ ಸಿಕ್ಕಾಬಟ್ಟೆ ಯೂಸ್ಫುಲ್, ನಮಗೇನದು 4 ದಿವಸ ತೋಡು ಬಿಸಾಕ್ಬಿಡ್ತಾನೆ, ಅಷ್ಟು ಪಿನ್ಗೆ ಹಾಕ್ಬಿಡ್ತಾನೆ. ಯಾಕೆ, ನಮ್ಗೆ ಉಪಯೋಗ ಬರೋದೇ ಇಲ್ಲ ಅದು. ನಮ್ಮದಾಗಿದ್ರೆ ಎಷ್ಟೇ ಹಳೆಯದಾಗಿದ್ರೆ ಏನು ಮಾಡ್ತಾನೆ, ಅದನ್ನು ಕಷ್ಟಪಟ್ಟು ಜೋಪಾನ ಮಾಡ್ತಾನೆ. ಉಪಾಧೇಯತ್ವ ಇದೆ. ಅದೇ ರೀತಿ ಇಲ್ಲಿ ಹಠ ಇರಬೇಕು, ಎಲ್ಲರೂ ಪ್ರಯೋಜನಕ್ಕೆ ಬರೋದಿಲ್ಲ. ನಚ ವೈಶೇಷಿಕಾದಯೋ ವೇದಾದ್ಯರ್ಥ ವಿಚಾರೇ ಅಭಿಯೋಗಯುಕ್ತಾ. ವೈಶೇಷಿಕ ಆದಿಶಬ್ದದಿಂದ ನೈಯಾಯಿಕರು, ಸಾಂಖ್ಯರು ಮೊದಲಾದವರೆಲ್ಲ ವೇದಾರ್ಥವನ್ನೇ ತಿಳ್ಕೊಡ್ಬೇಕು, ಅದರಂತೆ ನಡೀಬೇಕು ಅಂತ ಹಠ ಇರೋರಲ್ಲ ಅವರು. ತರಿಹಿ ಮೀಮಾಂಸಕೈಹಿ ಕಿಂನ ಜ್ಞಾಯತೆ ಇತ್ಯಥ ಉಕ್ತಂ ಭಕ್ತಿ ಮಧ್ವಿಹಿ. ಸರಿ, ಆದ್ದರಿಂದ ವೈಶೇಷಿಕರು ವೇದ ಒಪ್ಪಿದ್ರು ಕೂಡ ಅವರಿಗೆ ಮೋಕ್ಷೋಪಯೋಗಿಯಾದ ಹರಿಸರ್ವೋತ್ತಮತ್ವ ಜ್ಞಾನ ಬರೋದಿಲ್ಲ. ಇನ್ನು ಇವರಿಗೆ ಮೀಮಾಂಸಕರಿಗೆ ಬರಬೇಕಲ್ಲ, ಅವರು ತರ್ಕ ಮುಂದೆ ಮಾಡೋದಿಲ್ಲ, ವೇದನೆ ಮುಂದೆ ಮಾಡ್ತಾರೆ ಅವರು. ವೈಶೇಷಿಕರು ನ್ಯಾಯಿಕರು ವೇದ ಒಪ್ಪಿದ್ರು ಕೂಡ ತರ್ಕನ ಡಾಮಿನೆಂಟ್ ಮಾಡಿ ಅದ್ರ ಸೆಕೆಂಡರಿ ಮಾಡ್ತಾರೆ. ಇವ್ರು ಹಾಗಲ್ಲ, ಮೀಮಾಂಸಕರು ಏನು ಮಾಡ್ತಾರೆ, ವೇದನೆ ಫೈನಲ್ ಮಾಡ್ತಾರೆ. ಆದರೂ ದೇವ್ರ ವಿಷಯ ಗೊತ್ತಾಗೋದಿಲ್ಲ ಅವ್ರಿಗೆ. ಯಾತಕ್ಕೆ ಗೊತ್ತಾಗೋದಿಲ್ಲ ಅಂದರೆ ಭಕ್ತಿ ಮಧ್ವಿ ರೀತಿ ಭಕ್ತಿ ಇಲ್ಲ ಅವರಿಗೆ. ಇವ್ರಿಗೆ ಹಠನೇ ಇಲ್ಲ, ಅವ್ರಿಗೆ ಭಕ್ತಿನೇ ಇಲ್ಲ. ಯೋಹಿ ಯತ್ರ ಆತರವಾನ್ ತಸ್ಯೈವ ತದ್ವಸ್ತು ವಿದ್ಯಮಾನಮಪಿ ಸ್ಫುರತಿ. ನೆನ್ಪಿಟ್ಕೊಂಡಿರ್ಬೇಕು, ಒಂದು ವಸ್ತು ನಮ್ಮ ಕಣ್ಣಿಗೆ ಕಾಣಬೇಕಾದ್ರೆ ಅದು ಇದ್ರೆ ಸಾಲದು, ನಮಗೇನಿರಬೇಕದು, ಆಧಾರ ಇರಬೇಕು. ಯೋಹಿ ಯತ್ರ ಆಧಾರವಾನ್ ತಸ್ಯೈವ ತದ್ವಸ್ತು ವಿದ್ಯಮಾನಮಪಿ ಸ್ಫುರತಿ. ಯಾರಿಗೆ ಯಾವುದರಲ್ಲಿ ಆಧಾರ ಇದೆಯೋ ಅಂಥ ವಸ್ತು ಇದ್ರೆ ಅವನ ಕಣ್ಣಿಗೆ ಕಾಣುತ್ತೆ ಹೊರತು ಸುಮ್ಮನೆ ಕಾಣೋದಿಲ್ಲ. ಯಾರು ಅವ್ರು ನೋಡಿದ್ರೆ ನೋಡಲಿಲ್ಲ ಅಂದ್ಬಿಡ್ತಾರೆ, ದಾರಿಯಲ್ಲಿ ಅವ್ರು ನೋಡಿದ್ರೆ ನೋಡಲಿಲ್ಲ, ಬೇಕಿಲ್ಲ ಅವನಿಗೆ, ನೋಡಲೇ ಇಲ್ಲ. ಬೇಕಾದವರಾಗಿದ್ದರೆ ಹೌದಾ, ನಾನು ಅವ್ರನ್ನೇ ಹುಡುಕ್ತಾ ಇದ್ದೆ ನೋಡಿ, ಇನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಆಧಾರ ಇಲ್ಲದೆ ಹೋದರೆ ಒಂದು ವಿಷಯ ತಿಳಿಯೋದಿಲ್ಲ. ಆಧಾರ ಬೇಕು, ಹಠ ಬೇಕು, ಭಕ್ತಿ ಬೇಕು. ಭಕ್ತಿ ಅಂದರೆ ಒಂದೇ, ಆಧಾರ ಅಂದರೆ ಒಂದೇ. ಯೋಹಿ ಪರಮಾದರದಿ ಕೇಳುವುದು ಅಂದ್ರೇನು? ಪರಮ ಭಕ್ತಿಯಿಂದ ಕೇಳುವುದು ಅಂತ ಅರ್ಥ. ಆದರೋ ಭಜನಂ ಭಕ್ತಿ ಆಚಾರ್ಯ ಕೊಟೇಶನ್ ಅದಕ್ಕೆ. ಯೋಹಿ ಯತ್ರ ಆದರವಾನ್ ತಸ್ಯೈವ ತದ್ವಸ್ತು ವಿದ್ಯಮಾನಮಿ ಸ್ಫುರತಿ ನನು ನತು ಅನಾದರವತಃ. ಅನಾದರ ಇದ್ದರೂ ತಿಳಿಯೋದಿಲ್ಲ, ಅದು ಅನ್ಯತ್ರ ಆಧಾರವತಃ, ಬೇರೆ ಬೇರೆ ಕಡೆ ಆಧಾರ ಇದ್ದರೂ ತಿಳಿಯೋದಿಲ್ಲ. ಯಾವುದ್ರ ಬಗ್ಗೆನೂ ಆಧಾರ ಇಲ್ಲ, ಅನಾದರ. ಆದರೆ ಬೇರೆ ಕಡೆ ಆಧಾರ ಇಲ್ಲಿಲ್ಲ, ಅವನಿಗೂ ತಿಳಿಯೋದಿಲ್ಲ. ಅದು ಅದ ಅನಾದರವತಶ್ಚೇ ಇತಿ ಅನುಭವ ಸಿದ್ಧಂ ನಚ ತಥಾ ಮೀಮಾಂಸಕಃ. ಮೀಮಾಂಸಕರ ಹಾಗಲ್ಲ, ಅದಕ್ಕೋಸ್ಕರ ಅವರಿಗೆ ವೇದ ಒಪ್ಪಿದ್ರಿಗೂ ವೇದ ಫೈನಲ್ ಅಂತ ತಿಳ್ಕೊಂಡ್ರು ಬ್ರಹ್ಮಜ್ಞಾನ ಬರೋದಿಲ್ಲ. ಭಕ್ತಿರಪಿ ನ ಕಾದಾಚಿತ್ ಕಿ ವೇದಾದ್ಯರ್ಥ ಭಗವದ್ ಜ್ಞಾನೋಪಯೋಗಿನಿ ಇತ್ಯುಕ್ತಂ ಸುನಿಶ್ಚಿತೈಕಿ. ಭಕ್ತಿ ಒಮ್ಮೊಮ್ಮೆ ಮಾಡಿದ್ರೆ ಸಾಲದು, ಹೇಗಿರಬೇಕು ಅದು? ಕಾದಾಚಿತ್ಕಿ ಅಂದ್ರೇನು? ಕದಾಚಿತ್ ಅಂದರೆ ಒಮ್ಮೆ, ಕಾದಾಚಿತ್ ಒಮ್ಮೊಮ್ಮೆ ಮಾಡಿದ್ರೆ ಭಕ್ತಿ ಭಕ್ತಿ ಅಲ್ಲ. ಸುನಿಶ್ಚಿತೈ ಸದಾ ಇರಬೇಕದು. ಏತೈಹಿ ಏವ ಇತ್ಯಶ ದುರಾಗಮ ಇವ ವ್ಯಾವರ್ತ್ಯಾಂತರಮಪ್ಯಸ್ತಿ ಇತ್ಯಾಹ ನ ಚೇತಿ. ಕೇವಲೋ ವೇದಾಜ್ಯನುಕೂಲ ಅನುಕೂಲ್ಯರಹಿತ. ಆದ್ದರಿಂದ ಕೇವಲ ತರ್ಕದಿಂದ ಎಂದು ದೇವರು ತಿಳಿಯಲಿಕ್ಕಾಗೋದಿಲ್ಲ. ಕೇವಲ ತರ್ಕ ಅಂದ್ರೇನು? ಬೇಸ್ಲೆಸ್ ಆರ್ಗ್ಯುಮೆಂಟ್. ವೇದಾಜ್ಯಾನುಕೂಲ್ಯರಹಿತ, ವೇದಾದಿಗಳಿಗೆ ಅನುಕೂಲವಲ್ಲದೇ ಇರತಕ್ಕಂಥ ಯುಕ್ತಿಯಿಂದ ಎಂದು ದೇವ್ರ ಬಗ್ಗೆ ತಿಳಿಯಲಿಕ್ಕಾಗೋದಿಲ್ಲ. ತರ್ಕ ಶಬ್ದೇನ ದೂರ ಎಲ್ಲೆಲ್ಲಿ ದೇವರಿಲ್ಲ ಅಂತ ಜನ ಮಾತಾಡ್ತಾರಲ್ಲ, ಎಂಥ ಯುಕ್ತಿ ಕೊಡ್ತಾರ ಅವರು? ಕುಯುಕ್ತಿ. ಅದು ಸರಿಯಾದ ಯುಕ್ತಿ ಅಲ್ಲದು, ಕುಯುಕ್ತಿ ಕೊಟ್ಟು ಮಾತಾಡ್ತಾರೆ. ತರ್ಕ ಶಬ್ದೇನ ದೂಷಣಾನುಮಾನಂ ವ್ಯಾವರ್ತಿತಂ ತದಿತರ ಅನುಮಾನಂ ವ್ಯಾವೃತ್ಯರ್ಥಮಾಹ ನ ಕೇನಜಿತಿ. ತರ್ಕಶಬ್ದದಿಂದ ದೂಷಣಾನುಮಾನವನ್ನು ತೆಗೆದರು. ತದ ಅನುಮಾನ ವ್ಯಾವೃತ್ತಿ ತದಿತರ ಅನುಮಾನ ಬೇರೆ ಅನುಮಾನ ಹೇಳೋದಕ್ಕೋಸ್ಕರ ನ ಕೇನಚಿದಿ. ತರ್ಕದಿಂದಲೂ ಅಲ್ಲಗಳಿದಕ್ಕೂ ಬರೋದಿಲ್ಲ, ಪುರುಮಾಣಕ್ಕೂ ಬರೋದಿಲ್ಲ. ಬೇರೆ ಯುಕ್ತಿಯಿಂದ ಸಾಧನಾನುಮಾನ ಇತ್ಯಾದಿಗಳು ಇತರ ಅನುಮಾನಗಳು. ಅಥವಾ ತರ್ಕಶಬ್ದೇನ ಅನುಮಾನಮೇವ ಉಕ್ತಂ ಗುರುಪಾಂಡವತ್ ಸಾಮಾನ್ಯ ವಿಶೇಷ ಭಾವ ಆಶ್ರಿತ್ಯ ಅರ್ಥಾಪತ್ಯಾದಿ ವ್ಯಾವೃತ್ತ್ಯರ್ಥಂ ಏತದುಕ್ತಂ. ತರ್ಕ ಅಂದರೆ ತರ್ಕ, ಉಳಿದ ಆದಿಶಬ್ದದಿಂದ ಅರ್ಥಾಪತ್ತಿ ಸಂಭವ ಪರಿಶೇಷ ಅಂತ ಹೇಳಿದ್ದಾನಲ್ಲ, ಯಾವ ಯುಕ್ತಿಯಿಂದ ಕೂಡ ದೇವರನ್ನು ತಿಳಿಯಲಿಕ್ಕಾಗೋದಿಲ್ಲ. ಯಾವುದರಿಂದ ತಿಳಿಬೇಕು? ಅದಕ್ಕೆ ಆಗಮನೇ ಬೇಕು. ಯದ್ವಾ ಕೇನಚಿತ್ ಸದಾಯುಕ್ತತ್ವಾದಿರಹಿತೇನ ಪುರುಷೇಣ ಕೇವಲ ಐತಿ ಸರ್ವಸ್ಯ ಉಪಸಂಹಾರ. ಕೇವಲ ಜಲಗಡೆ ಸೇರಿಸ್ಕೋಬೇಕು. ಸದಾಯುಕ್ತತ್ವ ಇದು ಇಲ್ಲ ಅಂತ ಹೇಳಿಬಿಟ್ರೆ ಎಂಥ ಆಗಬಂದನೂ ತಿಳಿಯಲಿಕ್ಕಾಗೋದಿಲ್ಲ. ಉದಾಹರಣೆ, ಬ್ರಹ್ಮಸೂತ್ರನೇ ಸಿಕ್ತು ಬೇರೆಯವ್ರ ಕೈಲೆ. ಬ್ರಹ್ಮಸೂತ್ರನೇ ಭಾಷೆ ಬರೆದ್ರು ಬೇರೆಯವರು, ಅವ್ರು ಯಾಕೆ ಬ್ರಹ್ಮಸೂತ್ರಕ್ಕೆ ಅರ್ಥ ಬರೀತಾರೆ? ಬ್ರಹ್ಮ ನಿರ್ಗುಣ ಅಂತ ಕರೀತಾರೆ, ಅರ್ಥ ಆಯ್ತಾ? ಅದು ಏನು ಅರ್ಥ ಆಯ್ತು ಅವರಿಗೆ? ಆಧಾರವ ನಲ್ಲೇ ಇಲ್ಲ, ಹಠ ಇಲ್ಲ, ಅದರಿಂದ ಅದು ಪುಸ್ತಕ ಹೇಳ್ಕೊಂಡ್ರೆ ಜ್ಞಾನ ಬರಲಿಲ್ಲ. ಅದು ಒಳ್ಳೆ ದೃಷ್ಟಾಂತ ಅಂದರೆ, ಆ ದೈತ್ಯರ ಕೈಯಲ್ಲಿ ಅಮೃತದ ಪಾತ್ರೆ ಸಿಕ್ಕರು ಕೂಡ ಏನಾಗಲಿಲ್ಲ, ಅವರು ಕುಡಿಲಕ್ಕೆ, ಅವರು ಪಾತ್ರೆ ಶಿಫ್ಟ್ ಆಗ್ತಿತ್ತೆ ಹೊರತು ಏನಾಗಲಿಲ್ಲ, ಕುಡಿಲಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಅದಕ್ಕೆ ಅವ್ರಿಗೆ ಅಮೃತನೇ ಬೇಕು, ಅದ್ರ ಉದ್ಧಾರ ಆಗಬೇಕು ಅಂತ ಹಠ ಇಲ್ಲ. ನಾನು ಕುಡಿಬೇಕು, ನಾನು ಕುಡಿಬೇಕಷ್ಟೇ. ಅಹಂಪೂರ್ವಂ ಅಹಂಪೂರ್ವಂ ನತ್ವಂ ನತ್ವಂ ಇತಿ ಪ್ರಭು. ಕುಡಿದು ನಾವು ಕುಡಿದೆ ಅನ್ಸ್ಕೋಬೇಕು ಅಂತಿತ್ತೇವೆ. ನಾನು ಒಂದು ದರ್ಶನ ಮಾಡ್ಕೊಂಡ್ಬಂದೆ, ಕೆಲವು ದರ್ಶನ ಮಾಡ್ತಾರೆ ತಿರುಪತಿಗೆ ಹೋಗಿಬಿಟ್ಟೆ. ಯಾಕೆ? ಉಳಿದವರಿಗೆ ತಮಾಷೆ ಮಾಡಕ್ಕೆ, ನಿಮ್ಗೆ ಅದಕ್ಕೆ ದರ್ಶನ ಆಗಿ ನನ್ನ ದರ್ಶನ ಆಯಿತು ಅಂತ ಹೇಳೋದಕ್ಕೆ. ಅದಕ್ಕೆ ದರ್ಶನ ಅಲ್ಲ, ನಮ್ಗೆ ದರ್ಶನ ಆಗಬೇಕು ಆಗಬೇಕು ಹೊರತು ಆಗದೇ ಇದ್ದವ್ರನ್ನ ಕಂಡು ಅವಮಾನ ಮಾಡಲಿಕ್ಕಲ್ಲ. ಆ ರೀತಿ ತಿಳ್ಕೊಂಡ್ರೆ ಪ್ರಯೋಜನಕ್ಕೆ ಬರೋದು. ಸುನಿಷ್ಠೆ ಅಲ್ಲ, ಸುನಿಷ್ಠಿತರಾಗಬೇಕು. ಅಥವಾ ತರ್ಕಶಬ್ದೇನ ಶಾಸ್ತ್ರ ಓದೋದು, ಆಪಾಶೆ ಮುಡಿದವ್ರು ನೀವು ಓದಿರ್ತಾನೆ, ನಾ ಓದಿಬಿಟ್ಟಿದ್ದೇನೆ ಅಂತ ಹೇಳೋದು. ಇಲ್ಲಿ ಏನಿದೆ ಉದ್ದೇಶ? ಓದೋ ಉದ್ದೇಶ ಅವನಿಗಿಲ್ಲ. ಏನಿದೆ? ಓದದೇ ಇದ್ದವ್ರ ಕಂಡು ಅವಹೇಳನೆ ಮಾಡೋ ಉದ್ದೇಶ ಇದೆ. ಸೊ ಶಾಸ್ತ್ರ ಓದಿದ್ರೆ ಏನಾಗಲಿಲ್ಲ, ಅದರಿಂದ ಮುಖ್ಯ ಪ್ರಯೋಜನ ಬರಲಿಲ್ಲ. ಅದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಯಾತ ಜ್ಞಾನ ಬರೋದಿಲ್ಲ ಅಂತಂದ್ರೆ ಒತ್ತಿ ಒತ್ತು ಹೇಳ್ತಾರೆ. ಕೇವಲ ಐತಿ ಸರ್ವಸ್ಯ ಉಪಸಂಹಾರ, ಕೇವಲ ಗ್ರಹಣೇನ ದುರಾಗಮಾದಿ ನಿರಾಸಃ ಆಗಮೈತಿ ಸದಾಗಮ ಗ್ರಹಣಂ ಭಕ್ತೈ ಸದಾಯುಕ್ತೈ ಸುನಿಶ್ಚಿತೈಶ್ಚ. ಭಕ್ತರಾಗಬೇಕು, ಸದಾಯುಕ್ತರಾಗಬೇಕು, ಸುನಿಶ್ಚಿತರಾಗಬೇಕು. ಬ್ರಹ್ಮಾಂಡೇ ಪುರಾಣೇ ಕಥಿತಮಿಸಿ ಶೇಷ ಇತಿ ಬ್ರಹ್ಮಾಂಡೆ ಅಂತ ಹೇಳಿದಕ್ಕೆ ಏನು ಸೇರಿಸ್ಕೋಬೇಕು ಅಂದರೆ ಈ ರೀತಿಯಾಗಿ ಬ್ರಹ್ಮಾಂಡ ಪುರಾಣ ಹೇಳಿದೆ ಅಂತ ಮುಂದೆಲ್ಲ ಬರೆಯೋದಿಲ್ಲ. ಅದನ್ನು ಒಂದ್ಸರಿ ತಿಳಿದ ಮೇಲೆ ಮುಗಿದೋಯ್ತು. ಇಲ್ಲಿ ಮುಕ್ತಮಂತ ಎಲ್ಲೇನು ಹೇಳಿರ್ತಾರೆ, ಏನು ಸೇರಿಸ್ಕೋಬೇಕು ಅದಕ್ಕೆ? ಇಲ್ಲಿ ಖಚಿತ ಮಿತಿ ಶೇಷ, ಅಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂತ ಅರ್ಥ. ಅಲ್ಲಿಗೆ ಆ ವಿಷಯ ಮುಗೀತು. ಇನ್ನು ಅನೇಕ ವಿಷಯ ಮತ್ತೆ ಹೇಳ್ತಾರೆ ನಾಳೆ ದಿವಸ. ಅದು ಯಾವುದು ವಿಷಯ ನೋಡೋಣ. ಮಧ್ಯೆ ಹೇಳಿದ ವಿಷ್ಣುದತ್ವ ನಿರ್ಣಯ ಸಮಗ್ರ ಗ್ರಂಥ, ಸರಿಯಾಗಿ ಓದಿಬಿಟ್ರೆ ಅಲ್ಲಿ ಆಚಾರ ಹೇಳಿದಾಗೆ ಸಜ್ಜನ ಸಂವಿದೆ ಜ್ಞಾನ ಬರಲೇಬೇಕು ಅಂತ ಗ್ರಂಥ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾಜಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ತೇನೆ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಆಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನೇತಿರ್ಷಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರಾತ್ಮಕ ಸ್ಯಾ ವಿಷ್ಣೋರ್ವ್ಯಸ್ತಸ್ತಮಸ್ತಃ ಸಕರಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಈಗ ಕೇಳ್ಕೊಂಡು